ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಂತು ಕೇಳುವೆ ಪರಮ ಭಗವದ್ ಕೇಳುವುದು. ಹನ್ನೊಂದಾಗ್ಬೇಕಲ್ಲ, ಅದೇ ಹನ್ನೊಂದಾಗ್ಬೇಕಲ್ವ? ನಾನು ಕೇಳಿದಾಗ ಉತ್ತರ ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾದ ಒಂದಗಳಿನೋಳ್ ಅನಂತಾಂಶದಿಂದಲಿ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿ ಬಡಿಸುವ ಸ್ವಗತ ಭೇದ ವಿವರ್ಜಿತನ ಈರುಬಗೆಯ ರೂಪವನರಿತು ಭುಂಜಿಸಿ ಅರ್ಪಿಸು ಅವನರಿಗೆ. ಇಲ್ಲಿ ಊಟ ಮಾಡುವ ಕಾಲಕ್ಕೆ ಹೇಗೆ ಚಿಂತನೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾರೆ. ಪ್ರಶ್ನೆ ಬಂದಿತ್ತು, ಷೋಡಶಿ ಚತುರ್ದಶಿ ಬೆಳಿಗ್ಗೆದು ಚಿಂತನೆ ಮಾಡ್ತೇವೆ, ಅದನ್ನು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಗೆ ಮಾಡೋದು ಅಂತ ಪ್ರಶ್ನೆ ಬಂದಿತ್ತು. ಚಿಂತನೆ ಮಾಡೋದು ಅಂದರೆ ಷೋಡಶಿ ಚತುರ್ದಶಿಯಲ್ಲಿ ಒಂದೊಂದು ತಗೊಳ್ಳಿ. ಯಾವುದಿದೆ? ಜೀವಹೋಮ ಪ್ರಕರಣ. ಆಯಾ ಅಗ್ನಿಗಳಲ್ಲಿ ಜೀವನನ್ನು ಹೋಮ ಮಾಡುತ್ತಾರೆ, ಇಷ್ಟು ಅಲ್ಲಿ ಹೇಳಿತ್ತು. ಹೌದಾ? ಇದನ್ನು ಬೆಳಿಗ್ಗೆದ್ದ ಕೂಡಲೇ ಸ್ವರ್ಗಲೋಕ ಅಗ್ನಿ ಅಲ್ಲಿ ಐದು ರೂಪಗಳು ವ್ಯಾಪಾರ ವ್ಯಾಪ್ತಿಗಳ ಚಿಂತನೆ, ಅಲ್ಲಿ ಜೀವನನ್ನು ಹೋಮ ಮಾಡುತ್ತಾರೆ ಅಂತ ದೇವರಿಗೆ ನಮಸ್ಕಾರ ಅಂತ ಮುಂದಕ್ಕೆ ಹೋಗ್ತಾ ಇದ್ವಲ್ಲ, ಇದು ಸ್ಮರಣೆ. ಆದರೆ ಅನುಸಂಧಾನ ಹೇಗೆ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರೆ ನನ್ನನ್ನೇ ಐದು ಅಗ್ನಿಗಳಲ್ಲಿ ಹೋಮ ಮಾಡಿದ್ದಕ್ಕೆ ನನಗೆ ಈ ಶರೀರ ಬಂದಿದೆ. ಹೌದಾ? ಇದಾದ ಮೇಲೆ ಆಯಾ ಅಗ್ನಿಗಳಲ್ಲಿರುವ ಭಗವದ್ ರೂಪ ಅಲ್ಲಿ ಹೋಮ ಮಾಡಿದ ನನ್ನ ಸುತ್ತೂ ಇರುವ ಭಗವದ್ ರೂಪ ನನ್ನೊಳಗಿರುವ ಭಗವದ್ ರೂಪ ಆ ಎರಡಕ್ಕೂ ಐಕ್ಯ ಚಿಂತನೆ ಮಾಡುವುದೇ ಹೋಮ. ಈ ತರ ಚಿಂತನೆ ಮಾಡುತ್ತಾ ಐದು ಅಗ್ನಿಗಳಲ್ಲಿ ನಮ್ಮನ್ನು ಹೋಮ ಮಾಡಿದಾಗ ಆದ ಪರಿಣಾಮಗಳು, ಆ ನಮ್ಮಲ್ಲಿ ಬಂದ ಪರಿಣಾಮಗಳು, ಪರಿಣಾಮಗಳಲ್ಲಿ ಹುಟ್ಟಿದ ಭಗವದ್ ರೂಪಗಳು ಅವೆಲ್ಲ ದೇವರಿಗೆ ಪೂಜಾ ಅಂತ ಚಿಂತನೆ ಮಾಡುವುದು ಅನುಸಂಧಾನ. ಇದನ್ನ ಪ್ರಾಕ್ಟಿಕಲ್ ಅಪ್ಲೈ ಮಾಡುವುದು ಅಂದ್ರೆ ಇದೆ. ಇನ್ನ ವಿಶೇಷವಾಗಿ ಯಾವುದು, ಕಾಲಕಾಲಕ್ಕೆ ಸಪ್ತ ಸಾಮೋಪಾಸನ ಅಂತ ಹೇಳಿದ್ರು. ಏಳು ಸಾಮ, ಏಳು ಕಾಲಗಳಲ್ಲಿ ಬೆಳಿಗ್ಗೆದ್ದು ಏಳು ಕಾಲಗಳಲ್ಲಿ ಏಳು ರೂಪಗಳಿವೆ ಅಂತ ಚಿಂತನೆ ಮಾಡಿದ್ದೀರಾ? ಹೌದು. ಆಯಾ ಕಾಲಕ್ಕೆ ಮತ್ತ ರೂಪ ಸ್ಮರಣೆ ಮಾಡ್ತಾ ಇದ್ದೀರಾ? ಇಲ್ಲ. ಅದೇ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರೆ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರೆ ಬೆಳಿಗ್ಗೆದ್ದು ಒಮ್ಮೆ ಎಲ್ಲ ಸರಸರಸರ ಹೇಳುವುದು ಮಾತ್ರ ಅಲ್ಲ, ಹೇಳೋ ಕಾಲಕ್ಕೆ ಸ್ಮರಣೆ ಮಾಡುವುದು ಮಾತ್ರ ಅಲ್ಲ, ಆಯಾ ಕಾಲಕ್ಕೆ ಅದನ್ನ ನೆನೆಯುವುದು. ಯಾಕೆ ಬೆಳಿಗ್ಗೆ ಎಲ್ಲ ಒಮ್ಮೆ ಹೇಳಿಸ್ಬಿಡ್ತೀರಾ ಹಾಗಾದ್ರೆ ಅಂತ ಮತ್ತು ಪ್ರಶ್ನೆ. ಅಂದ್ರೆ ಆಯಾ ಕಾಲಕ್ಕೆ ನೆನಪಾಗುತ್ತೋ ಇಲ್ಲವೋ ನಮ್ಮ ಕರ್ಮ ಅನುಸಾರ, ಅದಕ್ಕೆ ಮೊದಲೇ ಒಮ್ಮೆ ಹಾಗಂತ ಆಗ ನೆನೆಯಬಾರದು ಅಂತಲ್ಲ, ಹಾಗೆ ನೆನೆಯಲೇಬೇಕು. ಮಧ್ಯೆ ಮಧ್ಯೆ ಯಾವ್ದು ಬಿಟ್ಟು ಹೋಗುತ್ತೆ ಅದನ್ನ ಪೂರಕ ಮಾಡೋದು ಬೆಳಿಗ್ಗೆ ನೆನೆದದ್ದು. ಹಾಗಾದ್ರೆ ಆಯಾ ಕಾಲಕ್ಕೆ ಆಯಾ ಸಾಮ ಪ್ರತಿಪಾದನನ್ನ ಆಗಾಗ ನೆನೆಯಬೇಕಾಗಿದ್ದು ನಮ್ಮ ಕರ್ತವ್ಯ. ಅದ ಬಂತ ಹಾಗೆ ವಿರಾಟ್ ರೂಪಿ ಮಕಸುಳ ಆದಿದು, ನಮ್ಮಲ್ಲಿರುವ ವಿರಾಟ್ ರೂಪಿಯನ್ನ ಬೆಳಿಗ್ಗಿಂದ ರಾತ್ರಿವರೆಗೂ ಸತತ ಎಲ್ಲರಲ್ಲಿ ಸ್ಮರಣೆ ಮಾಡಬೇಕು ಎಂಬುದು ನಿಮ್ಗೆ ಸಿಲೆಬಸ್ ಕೊಟ್ಟಾಯ್ತು, ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬಂತು. ಷೋಡಶಿಯಲ್ಲಿ ಎಲ್ಲವೂ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂತೆ, ನೀವು ತಿರುಗುತ್ತಾ ಇದ್ರೆ ಎಲ್ಲ ಇಂದ್ರಿಯಗಳ ವ್ಯಾಪಾರ ಆಗದೇ ಇರುವಂತದ್ದು ಒಂದು ಕೆಲಸ ನೋಡಿಸಿ. ಯಾವ ವ್ಯಾಪಾರ ನಿಮ್ದು ಆಗ್ತಾ ಇದ್ರು ಕೂಡ ಎಲ್ಲ ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇವೆ, ಎಲ್ಲಾನೂ ಕೆಲವು ಆಗ್ತಾನೆ ಇವೆ. ಆಯಾ ಕಾಲಕ್ಕೆ ಹೆಚ್ಚಿಗೆ ಆಳವಾಗಿ ಪ್ರತಿಯೊಂದು ಇಂದ್ರಿಯದಲ್ಲಿ ಹೀಗೆ ಹೀಗೆ ರೂಪಗಳು ಅಂತ ಚಿಂತನೆ ಮಾಡದಿದ್ರೂ ಇಷ್ಟಂತೂ ಸಾಮಾನ್ಯಾಕಾರ ಬರುತ್ತೆ. ನನ್ನ ಈ ಕೆಲಸಗಳಲ್ಲಿ ಆಯಾ ಇಂದ್ರಿಯಗಳಿಂದ ಭಗವದ್ ರೂಪಗಳು ಹೊಟ್ಟಿ ಬರ್ತಾ ಇವೆ. ಆಯಾ ರೂಪಗಳನ್ನ ಭಗವಂತ ಸ್ವೀಕಾರ ಮಾಡುತ್ತಾ ಇದ್ದಾನೆ. ಆಯಾ ದೇವತೆಗಳ ರೂಪಗಳನ್ನ, ಆಯಾ ಭಗವದ್ ರೂಪಗಳನ್ನ ದೇವರು ತಾನು ಸ್ವೀಕಾರ ಮಾಡಿ ದೇವತೆಗಳಿಗೆ ಅವರವರ ರೂಪಗಳನ್ನ ಕೊಟ್ಟು ಅವರನ್ನ ಸಂತೋಷ ಪಡಿಸ್ತಾ ಇದ್ದಾನೆ. ಇದೆಲ್ಲ ದೇವರ ಪೂಜಾ ಅಂತ ಬೆಳಿಗ್ಗೆ ಚಿಂತನೆ ಮಾಡ್ತೀರಾ? ಆ ಕಾಲಕ್ಕೆ ಮಾಡ್ತಾ ಇದ್ದೀರಾ? ಆಯಾ ಕಾಲಕ್ಕೆ ಕಸ ಬಳದಾಗ, ಅಡಿಗೆ ಮಾಡಿದಾಗ ಬರ್ತಾ ಇಲ್ಲ. ಬರುವುದೇ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಷ್ಟೇ. ಸರಿಯಾ ಆಯಾ ಕಾಲಕ್ಕೆ ಅಲ್ಲಲ್ಲಿ ಹೇಳಿದ್ದನ್ನ ಸರಿಯಾಗಿ ಅಲ್ಲಲ್ಲಿ ಚಿಂತನೆ ಮಾಡು. ಅದಕ್ಕಾಗಿ ಇಷ್ಟು ಹೊರಟದ್ದು. ಇಷ್ಟು ಷೋಡಶಿ ಚತುರ್ದಶಿ ಎಲ್ಲ ಕೂಡ ಬೆಳಿಗ್ಗೆದ್ದು ಒಂದು 2 ಗಂಟೆಯೋ 3 ಗಂಟೆಯೋ ಕಾಲದಲ್ಲಿ ಮುಗಿಸಿ ಹೋಗಲಿಕ್ಕೆ ಹೊರಟದ್ದಲ್ಲ. ತಾತ್ಪರ್ಯ ಎಲ್ಲಿ? ಹರಿಕಥಾಮೃತ ಸಾರ ಆಗಲಿ, ಇವೆಲ್ಲವೂ ನಿಮ್ಗೆ ಸಿಲೆಬಸ್ ಕೊಟ್ಟದ್ದು ಎಲ್ಲಿ ಅಂದರೆ, ಬೆಳಿಗ್ಗೆಯಿಂದ ರಾತ್ರಿ ಒಳಗೆ ಪ್ರತಿಯೊಂದು ಕ್ಷಣ ಆಧಾರ ಪೂರ್ವಕವಾಗಿ ದೇವರಲ್ಲಿ ನಿಮ್ಮ ಮನಸ್ಸಿರಲಿ ಎಂಬುದು ಗುರಿ. ಟಾರ್ಗೆಟ್ ಅಲ್ಲಿ ನೀವು ಯಾವುದೇ ಕೆಲಸ ಮಾಡತಾ ಇರಲಿ, ಏನೇ ಮಾತಾಡತಾ ಇರಲಿ, ಏನೇ ನೋಡತಾ ಇರಲಿ, ಏನೇ ತಿರುಗ್ತಾ ಇರಲಿ, ಊಟ ಮಾಡತಾ ಇರಲಿ, ಒಂದು ಕಡೆ ಮನಸ್ಸು ಇಲ್ಲಿ ಫ್ಲೋ ಆಗ್ತಾ ಇರಬೇಕು. ಅದಾಗ್ತಾ ಇಲ್ಲ. ಒಂದ್ಸಲ ಆಗತ್ತೆ, ಒಂದ್ಸಲ ಬಿಡುತ್ತೆ, ಒಂದ್ಸಲ ಆಗತ್ತೆ, ಸ್ವಿಚ್ ಆಫ್ ಆನ್ ಆಫ್ ಆನ್ ಆಗ್ತಾ ಇದೆ, ಕರೆಂಟ್ ಬಂದು ಹೋದಂತೆ ಅಲ್ವಾ. ಇರ್ಲಿ, ಹಾಗೆ ಬಂದು ಹೋಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ದೇ ಪಾಪ ಕೂತ್ಕೊಂಡಿದೆ. ಮೊದಲು ಏನು ಬರ್ತಾ ಇದ್ದಿಲ್ಲ, ಈಗ ಬಂದು ಹೋಗಿ ಮಾಡ್ತಾ ಇದೆ ಅಂದ್ರೆ ಏನೋ ಚೂರು ಪಾಪ ಕತ್ತರಿಸಿದೆ ಅಂತ ಅರ್ಥ. ಇನ್ನ ಈ ಚಿಂತನೆಯಿಂದ ಇನ್ನಷ್ಟು ಪಾಪ ಕತ್ತರಿಸಿ 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 ಕೊನೆಗೆ ಏನಾಗುತ್ತೆ ಅಂದ್ರೆ ವಿಶೇಷವಾದ ಚಿಂತನೆ ಬಂದು ನಿಮಗೆ ಗೊತ್ತಿಲ್ಲದೇನೆ ತಾನಾಗಿ ಪ್ರತಿಯೊಂದು ಕರ್ಮದಲ್ಲಿ ಈ ಚಿಂತನೆ ಮುಂದಾಗಿ ಹೋಗ್ತಾ ಹೋಗುತ್ತೆ. ಅದು ಗುರಿಯಾಗಿಟ್ಟುಕೊಂಡು ಟಾರ್ಗೆಟ್ ಏನು ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪ್ರತಿಯೊಂದು ಕರ್ಮದಲ್ಲಿ ನಡೆದಾಗ ಅಲ್ಲಲ್ಲಿ ಭಗವದ್ ರೂಪಗಳ ನೆನಪು ಬರಬೇಕು. ಅದಾಗಿ ಗುರಿ, ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅದು. ಹೌದಾ? ಈಗಂತೂ ಸ್ವಲ್ಪ ಬಂತು, ಬೆಳಿಗ್ಗೆ ಒಂದು ಸಲ ನೆನೆದು ಮುಂದಕ್ಕೆ ಹೋಗೋದು ಬಂದಿದೆ. ಆದರೆ ಆಯಾ ಕಾಲದಲ್ಲಿ ನೆನಪು ಬರ್ತಾ ಇಲ್ಲ. ನೆನಪು ಬರ್ತಾ ಇಲ್ಲ ಎಂಬುದಲ್ಲ, ನೆನೆಯಬೇಕೆಂಬುದೂ ನೆನಪಿಲ್ಲ, ಗೊತ್ತಿಲ್ಲ. ಆಯಾ ಕಾಲಕ್ಕೆ ಕ್ಷಣ ಕ್ಷಣಕ್ಕೂ ನೆನೆಯಬೇಕೆಂಬ ಸಿಲೆಬಸ್ಸೇ ಬರ್ತೋಗಿದೆ. ಆದ್ದರಿಂದ ಅಯ್ಯೋ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರೆ ಏನು ಅಂತ ಬರ್ತಾರೆ. ಸರಿಯಾ, ಒಳ್ಳೆ ಕ್ವಶನ್ ಆಯ್ತು. ಬಹಳ ಜನಕ್ಕೆ ಅದೇ ಇರುತ್ತೆ, ಬೆಳಿಗ್ಗೆದ್ದು ಒಂದು ಸಲ ಸ್ಮರಣೆ ಮಾಡಿದ್ರೆ ಮುಗಿತು, ನನ್ನ ಜೀವನ ಸಾರ್ಥಕ ಅಂದ್ಬಿಟ್ಟು ಬೆಳಿಗ್ಗೆ ಮುಗಿಸ್ಬಿಡುತ್ತೇವೆ. ಅಲ್ಲ, ಗುರಿ ಏನು ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಕಾಲ ಎಚ್ಚರ ಇರುತ್ತೋ ಅಷ್ಟು ಕಾಲ ಪ್ರತಿಯೊಂದು ಕ್ಷಣ ದೇವರನ್ನ ನೆನೆಯಬೇಕು. ನೆನೆಯೋದು ಹೇಗೆ? ಬರೇ ರಾಮ ರಾಮ ಆಗಲ್ಲ. ಇನ್ನು ಹೇಗೆ? ಎಷ್ಟೆಷ್ಟು ನಿಮಗೆ ತುಂಬಾ ಕೊಟ್ಟಿದೆ, ಎಲೆ ತುಂಬಾ ಬಡಿಸಿದೆ. ಎಷ್ಟೆಷ್ಟು ನಿಮ್ ತಿನ್ಲಿಕ್ಕಾಗುತ್ತೋ ಅಷ್ಟು ತಿನ್ನಬಹುದು. ಎಲೆ ತುಂಬಾ ಬಡಿಸಿದಾಗ ಬರೀ ಸಾರನ್ನ ಊಟ ಮಾಡಿ ಇಲ್ಲೋರು ಕೆಲವರು, ಇಲ್ಲಪ್ಪ ನಾವು ಯಾವುದೂ ಆಗಲ್ಲ ಬರೇ ಮಜ್ಜಿಗನ್ನ ಮಾತ್ರ ಊಟ ಮಾಡ್ತೀವಿ ಅಂತ ಊಟ ಮಾಡೋರು ಕೆಲವರು, ಕೆಲವರು ಎಲ್ಲಾ ಎಲೆಯಲ್ಲಿ ಒಂದಗಡು ಉಳಿಸೋದೆ ಚೆನ್ನಾಗಿ ಊಟ ಮಾಡೋರು ಕೇಳು. ನಿಮ್ ನಿಮ್ ತಾಕತ್ತು, ನಿಮ್ ನಿಮ್ ಆಸಕ್ತಿ, ಹೇಗೆ ಅಂತೀರಾ? ಇದೇ ಚಿಂತನೆ ಮಾಡುವ ಕಾಲಕ್ಕೆ ಹೆಜ್ಜೆ ಹೆಜ್ಜೆಗೂ ಇಂದ್ರಿಯ ವ್ಯಾಪಾರ ಪ್ರಕರಣ ನೆನಪು ಮಾಡಿಕೊಂಡು ಪ್ರಯತ್ನ ಪೂರ್ವಕವಾಗಿ ಆ ಸ್ವಾಮಿ ಇಂದ್ರಿಯ ವ್ಯಾಪಾರಗಳು ನಡೀತಾ ಇವೆ, ನೀನೇ ಮಾಡಿಸ್ತಾ ಇದ್ದೀಯಾ ಅಂತ ಒಂದೇ ಮಾತು, ನೀನೇ ಸ್ವತಂತ್ರ ನಾನು ಅಸ್ವತಂತ್ರ ಎಂಬುದರಲ್ಲಿ ಇಷ್ಟು ತರ್ಥ. ಇಂದ್ರಿಯ ವ್ಯಾಪಾರ ಪ್ರಕರಣವೂ ಬಂದಿರಬೇಕು, ಅದರಲ್ಲಿ ಎಲ್ಲವೂ ಬಂದಿರಬೇಕು. ಆ ರೀತಿಯಲ್ಲಿ ನೀವು ನೀನೇ ಸ್ವತಂತ್ರ ನಾನು ಸ್ವತಂತ್ರ ಎಂಬುದರಲ್ಲೇ ಎಲ್ಲವನ್ನ ಅನುಸಂಧಾನ ಮಾಡುತ್ತಾ ಸ್ವಾಮಿ ಒಂದು ಕ್ಷಣ ನೀನೇ ಸ್ವತಂತ್ರ ಅಂದಾಗ ಆತ ನನ್ನಿಂದ ಮಾಡಿಸಿದ ಸಕಲ ವ್ಯಾಪಾರ ಅಲ್ಲಿರತಕ್ಕಂತಹ ಎಲ್ಲ ಭಗವದ್ ರೂಪಗಳು, ನಾನು ಅಸ್ವತಂತ್ರ ಅಂದಾಗ ಎಲ್ಲಾ ದೇವರು ಸಮರ್ಪಣೆ, ಎರಡೇ ಮಾತಿನಲ್ಲಿ ಚಿಂತನೆ ಸಮರ್ಪಣೆ ಚಿಂತನೆ ಸಮರ್ಪಣೆ ಎಲ್ಲ ಆಗ್ತಾ ಬರುತ್ತೆ. ಹೌದಾ? ಈಸಿ ಆಗ್ತಾ ಬರುತ್ತೆ, ಹೆಚ್ಚಿಗೆ ತಲೆ ನೋವು ಬೇಕಾಗಿಲ್ಲ. ಬೆಳಿಗ್ಗೆ ಚಿಂತನೆ ಮಾಡಿರ್ತೀರಾ, ಆ ರೀತಿಯಲ್ಲಿ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಸರಿಯಾ? ಇನ್ನ ಮುಂದೆ ಹೇಳುತ್ತಾರೆ, ಭಗವಂತನ ಚಿಂತನೆ ಮಾಡುವ ಕ್ರಮ. ಸುಭೋಜನ ಪದಾರ್ಥಗಳ ಒಳಗೆ ಅಂದ್ರೆ ಸುಷ್ಟು ಒಳ್ಳೆ ಶೋಭನಕರವಾದಂತಹ ಪದಾರ್ಥಗಳೇನಿವೆ, ದೇವರಿಗೆ ನೈವೇದ್ಯ ಆಗಿ ವೈಶ್ವದೇವಾದಿಗಳಾಗಿ ಭಗವಂತನಿಗೆ ಅಂದ್ರೆ ಅದು ತಗೊಂಡರೆ ನಮ್ಮಲ್ಲಿ ವಿಶೇಷವಾದ ಪರಿಣಾಮ ಉಂಟು ಮಾಡುತ್ತೆ, ಅದಕ್ಕೆ ಅದನ್ನು ಸುಭೋಜನ ಪದಾರ್ಥ ಅಂದ್ರು. ಅಂತ ಪದಾರ್ಥಗಳ ಒಳಗೆ ಅಖಂಡವಾದ ಒಂದಗಳಿನೋಳ್, ಇಡೀ ರಾಶಿ ಅನ್ನ, ಆ ಅನ್ನದೊಳಗೆ ಅನ್ನ ಅಂದರೆ ಅಗಳು ಅಕ್ಕಿ ಅದೇ ಅನ್ನ ಅಂತಲ್ಲ, ಅನ್ನ ಶಬ್ದಕ್ಕೆ ರಾಯರು ಬರೀತಾರೆ. ಏಕಾದಶಿ ಅನ್ನ ತಿನ್ನಬಾರದು, ಅನ್ನ ತಿನ್ನಬಾರದು ಅಂದ ಕೂಡಲೇ ನಾವೇನ್ ಮಾಡ್ತೀವಿ, ಓ ಅಕ್ಕಿಯಿಂದ ಮಾಡಿದ್ದು ಅನ್ನ ಅದರಿಂದ ತಿನ್ನಬಾರದು, ಮಿಕ್ಕದಲ್ಲಿ ತಿನ್ಬಹುದು ಅಂತ ನಮ್ಮ ಕಲ್ಪನೆ ಬರುತ್ತೆ. ಅಂದರೆ ಅದಕ್ಕೆ ರಾಯರು ಹೇಳಿದ್ರು ಅನ್ನ ಅಂದ್ರೆ ಹಾಗಲ್ಲ, ಅನ್ನ ಶಬ್ದಕ್ಕೆ ವ್ಯಾಖ್ಯಾನ ಅತ್ತುಂ ಯೋಗ್ಯಂ ಅನ್ನಂ ಅಂತ, ತಿನ್ನಲಿಕ್ಕೆ ಯಾವುದು ಯೋಗ್ಯವೋ ಅವೆಲ್ಲ ಅನ್ನವೇ ಅಂದ್ಬಿಟ್ಟು, ಯಾವ್ದು ಯಾವ್ದು ಬಾಯಲ್ಲಿ ಹೋಗುತ್ತೋ ಇನ್ನ ಅದರಲ್ಲಿ ಮತ್ತು ಚೂರು ನೋಡಿದ್ವು. ಅಗಿದು ತಿನ್ನಲಿಕ್ಕೆ ಅಂದ್ರೆ ಅಗಿದು ಅಂತ ಮತ್ತ ಅದಕ್ಕೇನೋ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋದ್ವು. ಅದಕ್ಕೆ ಹೇಳಿದ್ರು ಕುತ್ತಿಗೆ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಯಾವುದು ಯೋಗ್ಯವೋ ಅದೆಲ್ಲ ಅನ್ನ. ನಾವೆಲ್ಲ ಸ್ವಲ್ಪ ಮಾಡಿಫೈಡ್ ವ್ಯಾಖ್ಯಾನಕಾರರು, ಎಲ್ಲ ವ್ಯಾಖ್ಯಾನ ಮಾಡಿಬಿಡ್ತಾ ಇರ್ತೀವಿ. ಅದಕ್ಕೆ ರಾಯರು ಬಹಳ ಚೆನ್ನಾಗಿ, ನಾವು ಎಂಥ ಇಲಿಗಳು ಅಂದ್ರೆ ಹಿಡಿಯೋ ಬೋನ್ ಆ ರಾಯರ ಹತ್ರ ಇದೆ ಎಲ್ಲ ಹಿಡಿದು ಬಿಡ್ತಾರೆ. ಅದಕ್ಕೆ ಕುತ್ತಿಗೆಯಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅದು ತೊಟ್ಟು ನೀರು ಆಗ್ಬಹುದು, ಯಾವುದು ಏಕಾದಶಿ ಸ್ವೀಕಾರ ಮಾಡಬಹುದು ಅವೆಲ್ಲ ಅನ್ನ ಅಂತ ಕರೀತಾರೆ. ಅದರಿಂದ ಸುಭೋಜನ ಪದಾರ್ಥಗಳ ಒಳಗೆ ಇಡೀ ಅನ್ನದ ರಾಶಿಯಲ್ಲಿ ಆ ರಾಶಿಯ ಆಕಾರದಲ್ಲಿ ಭಗವಂತ, ಅದರಲ್ಲಿ ಒಂದೊಂದು ಅದು ಅಖಂಡ ಅನ್ನದ ರಾಶಿಯ ಆಕಾರ, ಅದರೊಳಗೆ ಒಂದೊಂದಗಡಿನಲ್ಲಿ ಖಂಡ 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 ಭಗವದ್ ರೂಪಗಳು. ರಾಶಿ ನೋಡಿಕೊಂಡಾಗ ಖಂಡ ಖಂಡ ರೂಪಗಳು, ಆದರೆ ಒಂದಗಡು ತಗೊಂಡಾಗ ಇಡೀ ರೂಪ ಅದು ಅಖಂಡ ರೂಪ. ಅನ್ನದ ರಾಶಿಯಲ್ಲಿ ಇದು ಖಂಡ, ಪ್ರತ್ಯೇಕ ತಗೊಂಡಾಗ ಅದೊಂದು ಅಖಂಡ ರೂಪ. ಹೌದಾ? ಆ ಅಖಂಡವಾದ ಅಂದ್ರೆ ತುಂಡು ತುಂಡಾಗದ ಅಗಡಿನೋಳ್ ಅನಂತಾಂಶದಿಂದಲೇ ಖಂಡನೆಂದೆನಿಸಿ, ಆ ಅಗಳಿನ ಚಿಕ್ಕ 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 ರೂಪಗಳಿಂದ ಅಗಳಿನಲ್ಲೆಲ್ಲ ತುಂಬಿರ್ತಾನೆ. ನಮ್ಗೆ ಬಸ ಬರುತ್ತೆ ಅಷ್ಟು ರೂಪದಿಂದ ಇರ್ತಾನ, ಸುಮ್ಮನೆ ಇವ್ರು ಹೇಳ್ತಾರತ್ತೆ ಅಂದ್ರೆ ಅವಾಗ ಸೈಂಟಿಸ್ಟ್ ತಗೊಂಡು ಹೋಗೋಣ ಆ ಅನ್ನದಗಳನ್ನ, ಅವನನ್ನ ಎಷ್ಟು ಪಾರ್ಟ್ ಮಾಡ್ಲಿಕ್ಕಾಗತ್ತೋ ಅಷ್ಟು ಡಿವೈಡ್ ಮಾಡಿ ಅಂದ್ರೆ ಆಟಮ್ಸ್ ಇದ್ದಂಗೆ ಡಿವೈಡ್ ಮಾಡ್ತಾರಲ್ವಾ, ಒಂದ್ ಅಗಡಿನಲ್ಲಿ ಎಷ್ಟು ಆಟಮ್ಸ್ ಇವೋ ಅಷ್ಟು ಡಿವೈಡ್ ಮಾಡ್ತಾನೆ. ಆ ಅಷ್ಟು ಡಿವೈಡ್ ಮಾಡಿದ ಮೇಲೆ ಅದನ್ನ ಸೀಳು ಅಂತ ಹೇಳಿದ್ರೆ ಒಂದೊಂದು ಆಟಮ್ ಸೀಳ್ತಾ ಹೋದ್ರೆ ಅದರಲ್ಲೂ ಎಲೆಕ್ಟ್ರಾನ್ ಇರುತ್ತಾ, ಎಲೆಕ್ಟ್ರಾನ್ ಪ್ರೋಟಾನ್ ಎಲ್ಲ ಇರುತ್ತಾ, ಇರುತ್ತೆ. ಇಷ್ಟು ಜಡ ಪದಾರ್ಥ. ಜಡ ಪದಾರ್ಥ ತಾನಾಗಿ ತಿರುಗ್ಲಿಕ್ಕಾಗಲ್ಲ, ತಾನಾಗಿ ಮುಂದೆ ಹೋಗ್ಲಿಕ್ಕಾಗಲ್ಲ. ಎಲೆಕ್ಟ್ರಾನು ಎಲ್ಲಾ ಕೂಡ ಜಡ ಪದಾರ್ಥಗಳಿಲ್ಲ, ಪ್ರೋಟಾನ್ ಎಲ್ಲ ಕೂತಿದೆ ಅಲ್ವಾ, ಇವೆಲ್ಲವೂ ಕೂಡ ತಾವಾಗಿ ತಿರುಗ್ಲಿಕ್ ಸಾಧ್ಯನಾ? ಇಲ್ಲ. ಯಾರು ಏನೋ ಒಂದು ಶಕ್ತಿ ತಿರುಗಿಸಬೇಕು ಅದನ್ನೆಲ್ಲ. ಹಾಗಾದರೆ ಒಂದು ಅಗಳಿನಲ್ಲಿ ಎಷ್ಟು ಅಣುಗಳಿರಬೇಕು, ಅಗಳಿನಲ್ಲಿ ಎಷ್ಟು ಜಡ ಪದಾರ್ಥ ತುಂಡುಗಳಿವೆ, ಆ ತುಂಡುಗಳೆಲ್ಲ ಕೂಡ ಹೊತ್ತು ತಿರುಗಿಸೋದು ಯಾರು? ಒಬ್ಬ ಚೇತನ ಇಲ್ಲದಿದ್ರೆ ತಾನಾಗಿ ತಿರುಗ್ಲಿಕ್ಕಾಗಲ್ಲ ಅಂದರೆ ಅಲ್ಲಲ್ಲೆಲ್ಲ ದೇವರ ರೂಪ ಇರಲೇಬೇಕಲ್ಲ, ಚೇತನ ನಾವಂತೂ ಇಲ್ಲ ಆತ ಇರಲೇಬೇಕಲ್ಲ. ಹಾಗಾದರೆ ಇಡೀ ಜಗತ್ತಿನ ಕಣ ಕಣದಲ್ಲಿ ಅವನ ರೂಪಗಳು ಇರಲೇಬೇಕು, ಇಲ್ಲದಿದ್ದರೆ ಯಾವ್ದು ತಿರುಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ನೋ ಅದರ್ ಗೋ ಇಲ್ಲ, ನಮ್ಗೆ ಅಷ್ಟಲ್ಲೇ ಅರ್ಥ ಆಗಲ್ಲ. ನಾವೇ ದೇವರ ಪೊಸಿಷನ್ ಇದ್ದೀವಿ ಅಂದುಕೊಳ್ಳೋಣ, ನಮ್ಮ ಮುಂದೆ ಇನ್ನ ಜಗತ್ತೇನು ತಯಾರಾಗಲಿಲ್ಲ, ನಮ್ಮ ಮುಂದೆ ಎಲ್ಲ ಆಟಮ್ಸ್ ರಾಶಿ ಹಾಕಿದ್ರು, ಐಟಮ್ಸ್ ಓಡದಾಗಿ ಏನೇ ಇಲ್ಲ, ಎಲ್ಲ ಕೆರೆಗಳು ಬಿದ್ದಿವೆ. ನಮ್ಗೆ ಹೇಳಿದರು ನಮಗೆ ತಾಕತ್ತಿತ್ತು, ಏನಂತ ತುಂಬಾ ಎಷ್ಟು ರೂಪಗಳು ಬೇಕಾದ್ರೆ ತಗೊಳ್ಳುವ ತಾಕತ್ತು ನಮಗಿದೆ, ಎಲ್ಲ ಕೆಲಸ ಮಾಡಿಸುವ ತಾಕತ್ತು ನಮಗಿದೆ. ನಮ್ಮ ಮುಂದೆ ಆಟಮ್ಸ್ ರಾಶಿ ಹಾಕಿದ್ರು, ಎಲ್ಲ ರಾಶಿ ಹಾಕಿದ್ರು, ಟೆಸ್ಟ್ ಇಟ್ರು, ಈ ಆಟಮ್ಸ್ ಎಲ್ಲ ಬಳಸಿ ಜಗತ್ತನ್ನು ಕಟ್ಟಿ ಅದರಲ್ಲಿ ಇವರನ್ನೆಲ್ಲ ಸೃಷ್ಟಿ ಮಾಡಿ ಇವರಿಂದೆಲ್ಲ ಕೆಲಸ ಮಾಡಿಸಿ ಅಂದ್ರು. ಜಡ ಬಿದ್ದಿದೆ, ಚೇತನ ಬಿದ್ದಿದೆ, ಜಡ ಚೇತನ ಎರಡೂ ಕೂಡ ಸ್ವತಂತ್ರ ಬಿದ್ದಿದೆ. ನಮಗೇನು ಹೇಳಿದ್ರು, ನಾವು ದೇವರಾಗಲ್ಲ ಆದಂತೆ ಅಂದುಕೊಳ್ಳಿ, ಹಾಗಾದ್ರೆ ಅಂದುಕೊಂಡ ಸರಿ. ಒಂದು ವೇಳೆ ಹಾಗೆ ಹೇಳಿದ್ರೆ ನಾವು ಏನು ಮಾಡಬೇಕಾವಾಗ, ಅಸಂಖ್ಯ ಎಷ್ಟು ಆಟಮ್ಸ್ ಇವೆಯೋ ಅಷ್ಟು ರೂಪಗಳು ತಗೊಳ್ಳೇಬೇಕಾ ನಾವು? ಯಾಕಂದ್ರೆ ಅದನ್ನು ಹೊತ್ತು ತರೋದು ಯಾರು? ನಾವೊಬ್ಬರೇ ಇರೋದು, ಎಲ್ಲರ ಸ್ವತಂತ್ರರೇ ಬಿದ್ದಿದ್ದಾರೆ ಅಂತ ಕರೆಕ್ಟ್. ನಾನೇ ಹೋಗ್ಬೇಕು, ಅಷ್ಟು ಕೋಟಿ 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 ರೂಪಗಳು ತಗೋಬೇಕು, ಒಂದೊಂದು ಆಟಮ್ ಹೊತ್ತಬೇಕು, ಅದರ ಆಕಾರದಲ್ಲಿ ಅದು ಎಷ್ಟೆಷ್ಟು ರೂಪಗಳು ಧಾರಣೆ ಮಾಡಬೇಕು, ಅದನ್ನ ಪೋಷಣೆ ಮಾಡಲಿಕ್ಕೆ, ಧಾರಣೆ ಮಾಡಲಿಕ್ಕೆ, ಪ್ರೇರಣೆ ಮಾಡಲಿಕ್ಕೆ ಏನೇನು ರೂಪಗಳು ತಗೋಬೇಕು. ಅಷ್ಟು ರೂಪದಿಂದ ಇಡೀ ಜಗತ್ತನ್ನು ನಾನೇ ನಿರ್ಮಾಣ ಮಾಡಿ ಅದರಲ್ಲಿ ಕಾದುಕೊಂಡಿರಬೇಕು. ನಾನು ತೋರಿಸೋದ ಬಿದ್ದೋಗುತ್ತೆ. ನಾನು ಇಷ್ಟು ಕಟ್ಟಿ ಎಲ್ಲ ಆದ್ಮೇಲೆ ಸ್ವಲ್ಪ ಪಕ್ಕಕ್ಕೆ ಹೋಗೋಣ ಅಂತಿಲ್ಲ, ನಾನು ಸರಿದ್ರೆ ಎಲ್ಲ ತರದ ಬಿದ್ದೋಗ್ಬಿಡುತ್ತೆ, ಮತ್ತ ಎಲ್ಲ ಯಥಾ ಪ್ರಕಾರ ಸಿದ್ಧಿರಸ್ತು ಅಂತ ಹಾಗೆ ಆಗ್ಬಿಡುತ್ತೆ. ಅದಕ್ಕೆ ಕಟ್ಟಬೇಕು, ಅದರೊಳಗೆ ಕೂತಿರಬೇಕು, ಯಾವಾಗೂ ಕಾದುಕೊಂಡೇ ಇರಬೇಕು. ಇನ್ನು ಮಿಕ್ಕವರಾದ ಸಹಾಯ ಮಾಡ್ತಾರ, ಅವ್ರನ್ನ ಸುಮ್ಮನೆ ಬಿದ್ದಿರ್ತಾರೆ, ಅವರೊಳಗೆ ನಾನೇ ಇದ್ದು ಅವರ ಕೈಯಿಂದ ನಡೆಸಿ ಎಲ್ಲ ಮಾಡಿಸಿ ಕಟ್ಟಿಸಿ ಎಲ್ಲ ಮಾಡಿ ಮಾಡಬೇಕು. ಅವರಾದ್ರೂ ಚೂರ್ಣ ಸರಿದ್ರೆ ಬಿದ್ದಿರ್ತಾರೆ. ಅಂತ ಕಾಲಕ್ಕೆ ನಾನು ಇರಲೇಬೇಕಲ್ಲ ಎಲ್ಲ ಕಡೆ, ಅದು ದೇವರ ಪರಿಸ್ಥಿತಿ. ದೇವರು ಇಲ್ಲದಿದ್ರೆ ಎಲ್ಲಿ ನಡೆಯಲ್ಲ. ಇವು ಚೆನ್ನಾಗಿ ತಿಳಿದವರೇ ದಾಸರು ಗುರುಗಳೆಲ್ಲ. ಅದಕ್ಕಂದ್ರು ಸ್ವಾಮಿ, ಎಳ್ಳಿನ ಮೊನೆಯಲ್ಲಿ ಮುಳ್ಳಿನ ಕೊನೆಯಲ್ಲಿ ಎಲ್ಲ ಠಾವಿನಲ್ಲಿ ಲಕ್ಷ್ಮಿ ನಲ್ಲನಿದ್ದಾನೆ, ಅವನಿಲ್ಲ ಅದಿರಲ್ಲ, ಅದಿರಲಿಕ್ಕೆ ಆಗಲ್ಲ, ಇಂಪಾಸಿಬಲ್. ಆದ್ದರಿಂದ ಇದು ಚೆನ್ನಾಗಿ ತಲೆಗೆ ಹೊಕ್ಕಿತಾದ್ದರಿಂದ ಎಲ್ಲಿ ನೋಡಿದ್ರೆ ಅವನಿದ್ದಾನೆ ಇದ್ದಾನೆ ಇದ್ದಾನೆ ಎಂಬುದು ಪ್ರಾಕ್ಟಿಕಲ್ ಆಗಿ ತಲೆಗೆ ಬರ್ತಾ ಇದೆ. ಎಷ್ಟು ಪಾಪ ಮಹಾರಾಯ ನಮಗಾಗಿ ಹೊತ್ತುಕೊಂಡು ಕೂತಿದ್ದಾನೆ. ಚೂರು ಸರಿದ್ರೆ ಯಾರು ಉಳಿಯಲ್ಲ, ಎಲ್ಲ ಕ್ಲಿಟ್ಟ ಅರ್ಪಣ ವಸ್ತು ಹೌದಲ್ವಾ? ಅದಕ್ಕೆ ಇಂಥ ಸ್ವಾಮಿ ಅಖಂಡವಾದ ಒಂದ ಅಗಡಿ ನೋಡ್ ಅನಂತ, ಒಂದ ಅಗಡಿನಲ್ಲೇ ದೇವರ ರೂಪಗಳೆಷ್ಟು ಅಂದ್ರೆ ಅನಂತ. ಎಷ್ಟಿವೋ ಆಟಮ್ಸ್, ಎಷ್ಟಿವೋ ಒಳಗೆ, ಎಷ್ಟೆಷ್ಟು ಸಣ್ಣ ಸಣ್ಣದಿದೋ, ಎಷ್ಟೆಷ್ಟು ರೂಪಗಳಿವೋ, ಅದರಲ್ಲೂ ಎಷ್ಟೆಷ್ಟು ದೇವತೆಗಳಿಟ್ಟಿದ್ದಾನೋ, ಯಾರ್ಯಾರು ಒಂದೊಂದಗಳಲ್ಲಿ ಆ ಅಂಶಗಳನ್ನು ಹೊತ್ತಿದ್ದಾರೋ, ಅವರಲ್ಲಿ ಎಷ್ಟು ರೂಪಗಳು ಇಡಬೇಕು, ಅವ್ರನ್ನ ನಿಲ್ಲಿಸಬೇಕಂದ್ರೆ ಅವರ ಶರೀರಗಳು ಅವರೊಳಗೆ ಎಷ್ಟೋ, ಇಷ್ಟೆಲ್ಲ ಹಿಡ್ಕೊಂಡು ಪಾಪ ಕಷ್ಟಪಡ್ತಾ ಇದ್ದಾನೆ. ಅನಂತಾಂಶದಿಂದಲಿ ಖಂಡ ನಿಂದೆನಿಸಿ, ತುಂಡು ತುಂಡಾದ ರೂಪಗಳಿಂದ ಖಂಡ ಅನ್ನಿಸ್ತಾನೆ. ಒಂದು ಪೂರ್ಣ ಅಗಳಿನ ಆಕಾರದಲ್ಲಿ ಅಖಂಡ ಅಂತ ಕರೆಸಿಕೊಳ್ಳುತ್ತಾನೆ. ಇಷ್ಟು ಮಾಡಿ ಮಾಡಿದ್ದೇನು? ಜಗದಿ ಜೀವರ ತೃಪ್ತಿ ಪಡಿಸುವ, ಜಗತ್ತಿನಲ್ಲಿ ಜೀವರನ್ನು ತೃಪ್ತಿಪಡಿಸಲಿಕ್ಕಾಗಿ ಈ ಅನ್ನದ ಸೃಷ್ಟಿ ಮಾಡಿ ಅನ್ನದೊಳಗೆ ಇಷ್ಟು ರೂಪದಲ್ಲಿದ್ದಾನೆ. ಹೀಗಂತ ಹೇಳಿದಾಗ ಅಖಂಡ ರೂಪಕ್ಕೂ ಖಂಡ ರೂಪಕ್ಕೂ ಭೇದವ ಅಭೇದವ ಭೇದಾಭೇದವ ಅಂತ ಹೇಳಿದರೆ ಸ್ವಗತ ಭೇದ ವಿವರ್ಜಿತನ ಅಂದ್ರು. ಅವನಿಗೆ ಯಾವ ಭೇದವೂ ಇಲ್ಲ, ಎಲ್ಲಾ ಕಡೆ ತಾನು ಇರ್ತಾನೆ, ತುಂಡು ತುಂಡಾದಂತೆ ತೋರುತ್ತಾನೆ. ಸ್ವಗತ ಭೇದ ವಿವರ್ಜಿತನ ಈರ್ಬಗೆಯ ನೂಪವ ನರಿತು. ಈರ್ಬಗೆಯ ರೂಪ ಅಂದರೆ ಖಂಡ ಅಖಂಡ ರೂಪಗಳ ನರಿತು, ಅಥವಾ ಕಾರ್ಯ ಕಾರಣ ರೂಪಗಳು, ಕರ್ತ ಕಾರಯಿತ ಅಂತ. ನಮ್ಮಲ್ಲಿ ನಿಂತು ಮಾಡುವವನವನೇ, ಮಾಡಿಸುವವನು ಅವನೇ, ಪದಾರ್ಥದೊಳಗಿದ್ದು ಪ್ರೇರಕನಾದವನೇ, ಚೇಷ್ಟಕನಾದವನು ಅವನೇ. ಎರಡೆರಡು ರೂಪಗಳ ಕೆಲಸವನ್ನ ಆರಿಯಿತು ನೋಡಿ. ತಿಳಕೊಂಡು ಭುಂಜಿಸಿ ಅರ್ಪಿಸವನಡಿಗೆ ಅಂದ್ರು. ಸುಮ್ಮನೆ ಗುಡಕ್ಕಂತ ನುಂಗ್ಬಿಡ್ಬೇಡ, ದೇವರನ್ನ ನೆನೆದು ಅಪ್ಪ ಒಂದೊಂದು ಸುತ್ತಿನಲ್ಲಿ ಎಷ್ಟು ರೂಪದರು ಮಹಾರಾಜ, ನನ್ನ ಶರೀರ ಸುತ್ತು ಎಂಥ ರೂಪ ಇಟ್ಟಿದ್ದೀಯಾ, ಇಷ್ಟು ರೂಪಗಳಿಂದ ಊಟ ಮಾಡಿಸ್ತಾ ಇದ್ದೀಯಾ, ತೃಪ್ತಿ ಕೊಡತಾ ಇದ್ದೀಯಾ ಎಂಬುದನ್ನ ಅರಿತು ತಿಳಕೊಂಡು. ಅರಿತು ಅಂದ್ರೆ ಬೆಳಿಗ್ಗೆ ಒಮ್ಮೆ ಅರಿತು ಅಲ್ಲ, ತುತ್ತು ತುತ್ತು ತಿನ್ನುವಾಗ ಅರಿತು 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 ಭುಂಜಿಸಿ ಅರ್ಪಿಸು ಅವನ ಅಡಿಗೆ, ಅರ್ಪಿಸವನಿಗೆ ಅನ್ಬೋದಾಗಿತ್ತಲ್ಲ. ಅವನಿಗೆ ಎಂಬುದರಲ್ಲಿ ಅವನ ಅಡಿಗೆ ಎಂಬುದರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂದ್ರೆ ತುಂಬಾ ಇದೆ ಅಂದ್ರು. ಅವನಿಗೆ ಅರ್ಪಿಸು ಅಂದ್ರೆ ನೀನೇ ತಿನ್ನುವಂತ ಕೊಡು ಅಂತ ಹೇಳಿ ಆಗಲ್ಲ, ಭುಂಜಿಸಿ ಅರ್ಪಿಸು. ಭುಂಜಿಸಿ ತಿಂದ ಮೇಲೆ ಬರೋದೇನು ಫಲ, ಊಟ ಮಾಡಿದ್ದಕ್ಕೆ ಫಲ, ಆ ಫಲ ದೇವರಿಗೆ ಆಧೀನ ಚಿಂತನೆ ಮಾಡು. ಆಧೀನ ಚಿಂತನೆ ಮಾಡುವುದೇ ಅಡಿಗೆ ಅರ್ಪಿಸುವುದು ಅಂತ ಅರ್ಥ. ಕರ್ಮ ಸಮರ್ಪಣ ಸರಿಯಾಗಿ ಅರ್ಥ ಆಗದಿದ್ರೆ ಎಡವಿ ಬಿದ್ದಿರ್ತೇವೆ. ಆದ್ದರಿಂದ ಕರ್ಮ ಸಮರ್ಪಣ ಅಂದ್ರೆ ಕರ್ಮದೊಳಗಿರುವ ಕರ್ಮ ನಡೆಯುವಾಗ ಪ್ರಕಟ ಆದ ಭಗವದ್ ರೂಪಗಳನ್ನ ದೇವರಿಗೆ ಅರ್ಪಣೆ ಮಾಡುವುದು. ಕರ್ಮ ಮುಗಿದ ಮೇಲೆ ಕರ್ಮ ಫಲದ ಆಕಾರದಲ್ಲಿ ಧಾರಣೆ ಮಾಡಿದ ರೂಪವನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡುವುದು, ಕರ್ಮ ಫಲದೊಳಗಿರುವ ರಸ ರೂಪವನ್ನ ಚಿಂತನೆ ಮಾಡುವುದಲ್ಲ. ಅದು ಇದೆ ಅಂತ ಚಿಂತನೆ ಮಾಡಿದರೆ ಸಾಕು, ಆ ಹೊರಗಿರುವಂತಹ ರೂಪವನ್ನ ದೇವರಿಗೆ ಅರ್ಪಣೆ ಮಾಡುವುದೇ ಧಾರಕ ರೂಪ ಐಕ್ಯ ಚಿಂತನೆ ಮಾಡುವುದು. ಇದನ್ನೇ ಕರ್ಮ ಫಲವನ್ನ ದೇವರಿಗೆ ಆಧೀನ ಚಿಂತನೆ ಮಾಡುವುದು ಅಂತ ಅರ್ಥ. ಅದು ಪುಣ್ಯಕರ್ಮ ಆಗಲಿ ಪಾಪಕರ್ಮ ಆಗಲಿ ಎರಡೂ ಫಲಗಳನ್ನ ದೇವರ ಅಧೀನ ಚಿಂತನೆ ಮಾಡಬೇಕಷ್ಟೇ ಹೊರತು ನಾವು ದೇವರಿಗೆ ನೀನೇ ತಿನ್ನು ಅಂತ ಕೊಡ್ಲಿಕ್ಕಿಲ್ಲ. ಅದು ತಪ್ಪು ತಿಳುವಳಿಕೆ. ಏನಂತ, ದೇವರು ನಮ್ಮ ಪುಣ್ಯಕರ್ಮವೆಲ್ಲ ತಿಂದು ಬಿಡ್ತಾನೆ, ಪಾಪ ಮಾತ್ರ ತಗೊಳ್ಳಲ್ಲ ಅಂತ ತಿಳುವಳಿಕೆ ಏನಿದೆ ಅದು ಬಹಳ ತಪ್ಪು ತಿಳುವಳಿಕೆ. ದೇವರು ನಮ್ಮ ಪುಣ್ಯಕರ್ಮದ ಫಲವನ್ನು ತಿನ್ನಲ್ಲ, ಪಾಪಕರ್ಮದ ಫಲವನ್ನು ತಿನ್ನಲ್ಲ, ಎರಡನ್ನೂ ಸ್ವೀಕಾರ ಮಾಡಲ್ಲ. ಎರಡೂ ಕೂಡ ದೇವರಿಗೆ ಆಧೀನ ಚಿಂತನೆ ಮಾಡಬೇಕು. ದೇವರಿಗೆ ಎರಡೂ ಕೂಡ ಸಿಪ್ಪೆಯಂತೆ, ಯಾವುದು ಸ್ವೀಕಾರ ಮಾಡಲ್ಲ. ಈ ತಿಳ್ಕೊಂಡು ಅರಿತು ಅರ್ಪಿಸು ಅವನಡಿಗೆ, ಭುಂಜಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಬರ್ಕೊಳ್ಳಿ, ಸುಭೋಜನ ಭೋಜನ ಮಾಡಲಿಕ್ಕೆ ಯೋಗ್ಯವಾದ ಪದಾರ್ಥಗಳ ಒಳಗೆ ಸಕಲ ಪದಾರ್ಥಗಳಲ್ಲಿ ಅಗಣಿತ ಎಣಿಸಲಿಕ್ಕೆ ಸಾಧ್ಯವಿಲ್ಲದ ಆತ್ಮ ರೂಪಗಳು ಹೊಂದಿರುವ ಶ್ರೀಹರಿ ಅನಂತ ರೂಪಗಳಿಂದ ಇರುತ್ತಾನೆ. ಆ ಪದಾರ್ಥಗಳೊಳಗೆ ಅಖಂಡವಾದ ಅಂದರೆ ಪೂರ್ಣವಾದ ಒಂದಗಳಿನೊಳು ಒಂದೊಂದು ಅಗಳಿನಲ್ಲೂ ಅನಂತಾಂಶದಿಂದಲೇ ಎಣಿಸಲಿಕ್ಕೆ ಸಾಧ್ಯವಿಲ್ಲದ ಅನಂತ ಚಿಕ್ಕ ಚಿಕ್ಕ ರೂಪಗಳಿಂದ ಖಂಡನೆಂದೆನಿಸಿ ಖಂಡ ಎಂದು ಕರೆಸುವಂಥವನಾಗಿ ಜಗದಿ ಈ ಜಗತ್ತಿನೊಳಗೆ ಜೀವರ ಸಕಲ ಜೀವರಾಶಿಗಳನ್ನ ತೃಪ್ತಿಪಡಿಸುವ ಅವರವರಿಗೆ ಯೋಗ್ಯವಾದ ತೃಪ್ತಿಯನ್ನು ಅವರವರಿಗೆ ಕೊಡುವ ಸ್ವಗತ ತನ್ನಲ್ಲಿ ಭೇದ ವಿವರ್ಜಿತನ ತನ್ನ ರೂಪಗಳಿಗೂ ಭೇದ ವಿವರ್ಜಿತನ ಎಂಬುದಕ್ಕರ್ಥ ತನ್ನ ರೂಪಗಳಿಗೂ ತನ್ನ ಗುಣಗಳಿಗೂ ತನ್ನ ಕ್ರಿಯೆಗಳಿಗೂ ಚೂರೂ ಭೇದ ಇಲ್ಲದವನ ಈ ಬಗೆಯ ಅಖಂಡ ಖಂಡ ಅಂಶಿ ಅಂಶ ಕಾರಣ ಕಾರ್ಯ ಕರ್ತ ಕಾರಯಿತ ಕಾರಯಿತ ಭೋಕ್ತೃ ಭೋಜ್ಯ ಮೊದಲಾದ ಭಗವಂತನ ಎರಡೆರಡು ರೂಪಗಳನ್ನು ಅರಿತು ಗುರುಗಳ ಮೂಲಕ ಚೆನ್ನಾಗಿ ತಿಳಿದುಕೊಂಡು ಅರಿತು ಎಂಬುದಕ್ಕೆ ಇನ್ನೊಂದು ಅರ್ಥ ಅರಿತು ಅಂದರೆ ತಿಳ್ಕೊಂಡದ್ದನ್ನ ಪ್ರತಿಯೊಂದು ಕ್ಷಣದಲ್ಲಿ ಚಿಂತನೆ ಮಾಡುತ್ತ ತಿಳ್ಕೊಳ್ತೀವಿ ಮಾಡಲ್ಲ ಪ್ರತಿಯೊಂದು ಕ್ಷಣದಲ್ಲಿ ಚಿಂತನೆ ಮಾಡುತ್ತ ಭುಂಜಿಸಿ ಊಟ ಮೊದಲಾದವುಗಳನ್ನು ಮಾಡಿ ಭುಂಜಿಸಿ ಅಂದ್ರೆ ಬರೀ ಊಟ ಮಾತ್ರ ಅಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಆಯಾ ಇಂದ್ರಿಯಗಳಿಂದ ಸ್ವೀಕರಿಸಿ ಎಂದರ್ಥ ಭುಂಜಿಸಿ ಎಂಬುದಕ್ಕೆ ಬರ್ಕೊಳ್ಳಿ ಭುಂಜಿಸಿ ಎಂದರೆ ಇನ್ನೊಂದರ್ಥ ಶಬ್ದ ಸ್ಪರ್ಶ ರೂಪ ರಸ ರೂಪ ರಸ ಗಂಧಾದಿಗಳನ್ನು ಆಯಾ ಇಂದ್ರಿಯಗಳ ಮೂಲಕ ಸ್ವೀಕರಿಸಿ ಅವನಡಿಗೆ ಅವನ ಪಾದಕಮಲಗಳಲ್ಲಿ ಅರ್ಪಿಸು. ಪ್ರೀತಿಯಿಂದ ಆಧೀನ ಚಿಂತನೆ ಮಾಡು. ಈ ಪರಿಯಲಿ ಅರಿತು ಉಂಬನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹಾ ಸುಯಜ್ಞಗಳು ಆಚರಿಸಿದವನು ಕೋಪದಿಪ್ಪುದು ಬಪ್ಪುದೆಲ್ಲ ಸಮಾಪತಿಗೆ ಅಧಿಷ್ಠಾನವೆನ್ನು ಕೃಪಾಪಯೋನಿಧಿ ಮಾತನಾಲಿಸುವನು ಜನನಿಯಂತೆ. ಅಂದ್ರೆ ಈ ಪರಿಯಲಿ ಅಂದ್ರೆ ಪ್ರಾಣಾಗ್ನಿಹೋತ್ರ ಕ್ರಮವನ್ನ ತಿಳ್ಕೊಂಡು ಈ ಪರಿಯಲಿ ಆರಿತು. ಪ್ರಾಣಾಗ್ನಿಹೋತ್ರ ಕ್ರಮ ತಿಳ್ಕೊಂಡು ಒಳಗೆ ಹೇಗೆ ಹೇಗೆ ಭೋಜನ ಮಾಡಬೇಕು ಎಲ್ಲೆಲ್ಲಿ ಹೋಗುತ್ತೆ ಅಂತ ತಿಳ್ಕೊಂಡು, ಎರಡನೇದು ಊಟ ಮಾಡುವ ಪದಾರ್ಥಗಳಲ್ಲಿ ಭಗವದ್ ರೂಪಗಳು ಹೇಗಿವೆ ಅಂತ ಅರಿತು, ಊಟ ಮಾಡುವವರಲ್ಲಿ ದೇವರು ಹೇಗಿದ್ದಾರೆ ಅಂತ ಅರಿತು, ಊಟ ಮಾಡುವ ಕಾಲಕ್ಕೆ ಇಂದ್ರಿಯಗಳಲ್ಲಿ ಮೊದಲೇ ನಿಂತ ಭಗವದ್ ರೂಪಗಳು ಹೇಗಿವೆ ಅವನ್ನ ಅರಿತು, ಊಟ ಮಾಡುವ ಕಾಲಕ್ಕೆ ಆಯಾ ಇಂದ್ರಿಯಗಳಿಂದ ಭಗವದ್ ರೂಪಗಳು ಹೇಗೆ ಪ್ರಕಟ ಆಗುತ್ತೋ ಅದನ್ನ ಅರಿತು, ಆಯಾ ಭಗವದ್ ರೂಪಗಳನ್ನ ದೇವರು ಆಯಾ ಕಾಲದಲ್ಲಿ ಹೇಗೆ ಹೇಗೆ ಸ್ವೀಕಾರ ಮಾಡುತ್ತಾನೋ ಅದನ್ನ ಅರಿತು. ಹಾಗೆ ಅವನೇ ಕರ್ತೃ, ಅವನೇ ಕಾರಯಿತೃ, ಮಾಡಿಸುವವ ನಾನು, ಅವನು ಮಾಡಿಸಿದರೆ ಮಾಡುವವನು ಎಂಬುದನ್ನ ಅರಿತು, ಅವನೇ ಸ್ವತಂತ್ರ ನಾನು ಅಸ್ವತಂತ್ರ ಎಂಬುದನ್ನು ಚೆನ್ನಾಗಿ ಅರಿತು. ಇಷ್ಟೆಲ್ಲ ಆಯ್ತಾ? ಇದಾದ ಮೇಲೆ ಅವನು ಬಿಂಬ ನಾನು ಪ್ರತಿಬಿಂಬ ಎಂದು ಅರಿತು, ನನ್ನ ಪ್ರತಿಬಿಂಬದೊಳಗಿರತಕ್ಕಂಥ ಅವನ ರೂಪಕ್ಕೆ ಪ್ರತಿಬಿಂಬ ಅಂತ ಹೆಸರು ಎಂಬುದನ್ನು ಚೆನ್ನಾಗಿ ಅರಿತು. ಬಿಂಬರೂಪ ಅವನದ್ದೇ, ಪ್ರತಿಬಿಂಬನಾದ ನನ್ನೊಳಗೆ ನಿಂತು ನಿಯಾಮಿಸುವ ಪ್ರತಿಬಿಂಬ ರೂಪವೂ ಅವನದ್ದೇ ಎಂಬುದನ್ನು ಚೆನ್ನಾಗಿ ಅರಿತು. ಆಯಾ ಪದಾರ್ಥಗಳನ್ನ ಮೂರು ರೀತಿ ಭಾಗ ಮಾಡಿ, ಸ್ಥೂಲ ಮಧ್ಯ ಸೂಕ್ಷ್ಮ ಅಂತ ಭಾಗ ಮಾಡಿ, ಆಯಾ ಮೂರು ರಸಗಳಿಗೂ ಅಂದ್ರೆ ಮೂರು ಭಾಗಗಳಿಗೂ ಮೂರು ಮೂರು ದೇವತೆಗಳನ್ನಿಟ್ಟು ಆಯಾ ರಸಗಳನ್ನ ಸಮಾನ ವಾಯುವಿನ ಮೂಲಕ ಎಲ್ಲಾ ಶರೀರದಲ್ಲಿರುವ ಕಣ ಕಣದಲ್ಲಿರುವ ತನ್ನ ರೂಪಗಳಿಗೂ ದೇವತೆಗಳ ರೂಪಗಳಿಗೂ ಅವರವರ ರಸಗಳನ್ನ ತೆಗೆದುಕೊಂಡು ಹೋಗಿ ಕೊಡತಾನೆ ಅಂತ ಅರಿತು. ನಮ್ಮಲ್ಲಿ ಮೊದಲಿಂದ ಹೇಳಿದಂತೆ 72,000 ನಾಡಿಗಳಿವೆ, 72,000 ನಾಡಿಗಳಲ್ಲಿ ಭಗವದ್ ರೂಪಗಳು ಹೀಗೆ ನಿಂತಿವೆ ಅಂತ ಅರಿತು. ಭೋಜನ ಮಾಡುವ ಪದಾರ್ಥಗಳಲ್ಲೂ 72,000 ರಸರೂಪಗಳಿಂದಿದ್ದಾರೆ ಎಂಬುದನ್ನ ಅರಿತು, ಆಯಾ ರೂಪಗಳನ್ನ ಅವರವರಿಗೆ ತಾನು ಕೊಡತಾನೆಂಬುದನ್ನ ಅರಿತು, ಜೀವನಿಗೆ ಚೆನ್ನಾಗಿ ತೃಪ್ತಿ ಕೊಡತಾನೆ ಎಂಬುದನ್ನು ಅರಿತು. ಒಂದೊಂದು ಅಗಡಿನಲ್ಲಿ ಖಂಡ ರೂಪದಿಂದ ಅಖಂಡ ರೂಪದಿಂದ ಎಲ್ಲಾ ಕಡೆ ನಿಂತಿದ್ದಾನೆ ಎಂಬುದನ್ನ ಮನಸ್ಸಿನಲ್ಲಿ ಅನುಭವಿಸಿ ಅರಿತು. ಉಂಬನರ, ಇಷ್ಟು ಅರಿತು ಉಂಬನರ ನಿತ್ಯೋಪವಾಸಿ. ಅಂದರೆ ಇಷ್ಟು ಅರಿತು ಉಂಡರೆ ಅಂದ್ರೆ ದಾಸರಾಯರಿಗೆ ಯತಿಗಳಿಗೆ ಒಬ್ಬರಿಗೆ ಊಟ ಹಾಕಿದರೆ ಆ ಇಡೀ ಕುಲ ಉದ್ಧಾರ ಆಗುತ್ತೆ ಎಂಬುದರಲ್ಲಿ ಸಂಶಯ ಏನು? ಇಷ್ಟು ಅರಿತು ಊಟ ಮಾಡುತ್ತಾರ. ನಾವು ಆ ತೆಗೆದು ಮಾ ಅಂತ ಮರೀತು, ಅವು ಅರಿತು ನಾವು ಮರಿ, ಅಷ್ಟೇ ವ್ಯತ್ಯಾಸ, ಒಂದೇ ಅಕ್ಷರ ವ್ಯತ್ಯಾಸ, ಅಷ್ಟೂ ಹೋಗ್ಬಿಡ್ತೇವೆ. ಅದರಿಂದ ನಮಗೂ ಗೊತ್ತು ನೋಡಿ, ಯಾವ್ದು ಕೇಳಿದ್ರೆ ಆ ಕ್ವಶನ್ ಆನ್ಸರ್ ಕೊಡ್ತೀವಿ. ನಾವು ಅರಿತು ಊಟ ಮಾಡುವವರು ಅಂದ್ರೆ ಅಲ್ಲ, ಆ ಕಾಲಕ್ಕೆ ನೆನಪು ಬಂದಿರಬೇಕು. ತುತ್ತು ತುತ್ತು ಉಣ್ಣುವಾಗ ಸ್ವಾಮಿಯ ನೆನಪೇ ಇರಬೇಕು, ಕಾಡು ಹರಟೆ ಇರಬಾರದು. ಈ ರೀತಿಯಾಗಿ ಒಂದು ವೇಳೆ ಯಾರಾದರೂ ಮಾತಾಡಿಸಿದ್ರು ಆ ಮಾತಿನಲ್ಲೂ ದೇವರ ರೂಪಗಳ ಅರಿತು ಭುಂಜಿಸಿ ಭುಂಜಿಸುವ ನರ ನಿತ್ಯೋಪವಾಸಿ. ಅದಕ್ಕೆ ಆಚೆ ನದಿಯ ದಡದಲ್ಲಿರುವಂತಹ ಋಷಿಗಳತ್ರೆ ಈಚೆ ದಡದಲ್ಲಿರುವ ಋಷಿ ಪತ್ನಿ ವಸಿಷ್ಠರ ಪತ್ನಿ ಹೋಗುವಾಗ ಉಪವಾಸ ಇದ್ದಾರೆ. ಅವರಂತೆ ಸದಾ ನಿತ್ಯೋಪವಾಸಿಗಳಾದವರಿಗೆ ಊಟ ಪಡಿಸಲಿಕ್ಕೆ ಹೋಗ್ತಾ ಇದ್ದೇನೆ ಎಂದು ಹಾದಿ ಬಿಡ್ತಾ ಇದ್ದಂತೆ. ಅಲ್ಲಿಗೆ ಹೋಗಿ ಇಲ್ಲಿಗೆ ಬರಬೇಕು ಅಂದ್ರೆ ನಿತ್ಯ ಬ್ರಹ್ಮಚಾರಿಗಳತ್ರ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ ಇಲ್ಲಿ ಹಾದಿ ಬಿಡುತ್ತಾ ಇತ್ತು. ನೋಡಿ, ನಿತ್ಯ ಉಪವಾಸ ಮಾಡುವವರು ನಿತ್ಯ ಊಟ ಮಾಡುತ್ತಾನೆ ಇದ್ದಾರೆ. ಪಾಪ ಕ್ಯಾರೆಟ್ ತಗೊಂಡೋಗಿ ದಿನ ಕೊಡ್ತಾನೆ ಇದ್ದಾಳೆ ಆಕೆ ಅಲ್ವಾ, ಆಕೆಗೆಲ್ಲ ಊಟ ಮಾಡಿ ಅವರು ಊಟ ಮಾಡಿಸ್ತಾ ಇದ್ದಾಳೆ. ಇಲ್ಲಿ ನೋಡಿದ್ರೆ ನಿತ್ಯ ಬ್ರಹ್ಮಚಾರಿ ಎಂದವರಿಗೆ ಎಷ್ಟು ಜನ ಮಕ್ಕಳು? ಅರ್ಥ, ಭಗವಂತನ ಪ್ರೀತಿಗಾಗಿ ಮಾಡಿದರೆ ಅದು ಅಂಟಿಲ್ಲದ ಕರ್ಮವಾಗಿ ಯಜ್ಞ ಆಗಿ ಬಿಡುತ್ತೆ. ಊಟ ಎರಡೊತ್ತು ಮಾಡಿದರೂ ಕೂಡ ನಿತ್ಯ ಉಪವಾಸ ಮಾಡಿದ ಫಲವೇ ನಮಗೆ ಸಿಗುತ್ತೆ ಎಂಬುದನ್ನು ಇಲ್ಲಿ ತೋರಿಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಮಾಡಬೇಕಲ್ಲ. ಅಂದ್ರೆ ಅರಿತುಂಬ ನರ ಎಂಬುದಕ್ಕೆ ಇನ್ನು ಚೂರು ಬದಲಾಯಿಸೋಣ. ಆಯಾ ಕಾಲಕ್ಕೆ ತನ್ನ ಯೋಗ್ಯತೆಗೆ ತಕ್ಕಂತೆ ಅರಿತುಂಬ ನರ ಅಂತ ಚೂರು ಮಾಡಿಫೈ ಮಾಡೋಣ. ನಾವಲ್ಲ ಅಂತ ಬೇಸರ ಆಗ್ಬಿಡುತ್ತೆ. ಹೌದು, ಯಾಕೆ ಅಂದ್ರೆ ಆಯಾ ಕಾಲಕ್ಕೆ ಭಗವಂತ ಯಾರ್ಯಾರಿಗೆ ಎಷ್ಟೆಷ್ಟು ತಿಳಿಸಿ ಊಟ ಮಾಡಿಸ್ತಾನೋ ಅಷ್ಟು ಉಪವಾಸ ಫಲ ಕೊಡ್ತಾನೆ. ಪೂರ್ಣ ಕೊಡಲ್ಲ, ಚೂರು ಚೂರು ಉಪವಾಸ ಮಾಡಿದ ಫಲ ದೇವರು ಕೊಟ್ಟೇ ಕೊಡ್ತಾರೆ. ಆ ರೀತಿಯಲ್ಲಿ ಅರಿತುಂಬ ನರ ನಿತ್ಯೋಪವಾಸಿ ನಿರಾಮಯನು ಅಂದ್ರು. ಅಮಯ ಅಂದ್ರೆ ರೋಗ, ರೋಗವಿಲ್ಲದವನಾಗ್ತಾರೆ. ಅಂದ್ರೆ ಮೊದಲೇ ರೋಗ ಇದ್ದಿದ್ರೆ ರೋಗ ಕಳ್ಕೊಳ್ತಾನೆ, ರೋಗ ಇದ್ದಿಲ್ಲ ರೋಗ ಬರದಂತ ಆಗುತ್ತೆ. ಈ ರೀತಿ ಊಟ ಮಾಡಿದರೆ ಯಾವ ರೋಗ ಅಂತ ಮತ್ತು ಪ್ರಶ್ನೆ. ಹೊರಗಿನ ರೋಗವೋ ಒಳಗಿನ ರೋಗವೋ ಅಂತ. ಒಳಗಿನ ರೋಗ ಎಲ್ಲರಿಗೂ ಇದ್ದೇ ಇದೆ. ಯಾವುದು? ಸಂಸಾರ ರೋಗ. ನಾನು, ನನ್ನದು, ಇದು, ಅದು, ಈ ರೋಗಗಳೆಲ್ಲ ಒಳಗೆ ಹತ್ತಿಕೊಂಡು ಹೋಗ್ತಿವೆ. ಆ ರೋಗಗಳಿಲ್ಲದವರು ಬಹಳ ಕಷ್ಟ, ಇಲ್ಲಿ ಬರ್ತಾನೆ ಇದ್ದಿಲ್ಲ ರೋಗ ಇಲ್ಲದಿದ್ದರೆ. ಎಲ್ಲರಿಗೂ ಇದೆ ಅಂತ ಅರ್ಥ, ಎಲ್ಲ ರೋಗ ಇಟ್ಟರೆ. ಎರಡನೇ ರೋಗ ಹೊರಗಿನ ರೋಗ, ಅದು ಎಲ್ಲರನ್ನು ಯಾವುದೋ ಒಂದು ರೀತಿ ಕಾಡ್ತಾನೆ ಇರುತ್ತೆ. ಪೂರಾ ರೋಗ ಇಲ್ಲದೆ ಪೂರ್ಣ ಆರೋಗ್ಯವಂತ ಅಂಬೋದು ಬಹಳ ಕಷ್ಟ. ಅದರಿಂದ ಅದರಲ್ಲೂ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಕಡಿಮೆ, ಸ್ವಲ್ಪ ಆಚೆ ಈಚೆ ಅಂತ. ಒಟ್ಟಾರೆ ಹೊರಗಿನ ರೋಗ ಬಂದಿದ್ದು ಕಳೆದು ಹೋಗುತ್ತೆ. ಒಂದು ವೇಳೆ ಈ ಜನ್ಮದಲ್ಲಿ ಆ ರೋಗಗಳು ಕಳೆಯಬಾರದು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಆ ರೋಗಗಳಿದ್ರೂ ಕೂಡ ದೇವರ ಸಾಧನೆಗೆ ಅಡ್ಡಿ ಇಲ್ಲದೆ ದೇವರು ಮಾಡಿಬಿಡ್ತಾರೆ. ಇರ್ಲಿ ರೋಗಗಳು, ರೋಗಗಳಿರ್ಲಿ, ನಿತ್ಯ ಟೆಂಪರೇಚರ್ ಇರ್ಲಿ, ನಿತ್ಯ ಏನು ಜ್ವರ ಇರ್ಲಿ, ಏನೇ ಇರ್ಲಿ, ಒಳಗಂತೂ ಛಲ ಕೊಡುತ್ತಾನೆ. ಏನಂತ? ಏನೇ ಇರ್ಲಿ ನಾ ಮಾಡೋದು ಮಾಡ್ಲೇಬೇಕು ಅಂತ ದೇವರು ಕೊಟ್ಟು ಮಾಡಿಸಿ ಬಿಡುತ್ತಾನೆ. ಅವಾಗ ರೋಗ ಇದ್ರೂ ಒಂದೇ, ಇಲ್ಲದಿದ್ರು ಒಂದೇ. ಇಲ್ಲದಿದ್ದಾಗ ಸುಖವಾಗಿ ಮಾಡುತ್ತಿದ್ದ, ರೋಗ ಇದ್ದದ್ದಕ್ಕೆ ಕಷ್ಟಪಟ್ಟು ಮಾಡತಾನಷ್ಟೇ. ಆದರೆ ಇದು ದೇವರ ಕರುಣೆ ಏನು ಅಂದ್ರೆ, ಏನೂ ಇಲ್ಲದಿದ್ದಾಗ ಮಾಡುವುದಕ್ಕಿಂತ ಎಲ್ಲಾ ರೋಗಗಳಿದ್ದಾಗ ಮಾಡುವುದು ಬಹಳ ಗ್ರೇಟ್ ಅಲ್ವಾ. ಅದಕ್ಕೆ ದೇವರು ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಹಾಕ್ತಾ ಇದ್ದಾರಂತೆ. ರೋಗಗಳು ಬಂದದ್ದು ಜಾಸ್ತಿ ಒಳ್ಳೇದಾಯಿತು, ನಮಗೆ ದೇವರ ಅನುಗ್ರಹ ಚೂರು ಜಾಸ್ತಿ ಬರ್ಲಿಕ್ಕೆ ಕಾರಣ ಆಯಿತು. ಅದರಿಂದ ದೇವರನ್ನೆಂದು ಕೂಡ ಇದು ಕಡಿಮೆ ಮಾಡುವುದು ಕಡಿಮೆ ಮಾಡುವುದು ಕೇಳಬೇಡಿ. ಅದು ಇದ್ರೇನೆ ಪ್ರಾಫಿಟ್ ಅದು. ಆದರೆ ಅದು ಇದ್ದಾಗ ನಿನ್ನ ಚಿಂತನೆ ಎಡಬಿಡದೆ ಮಾಡಿಸು, ಬಿಡದೆ ಮಾಡಿಸು. ಅದು ಬಂದ್ರೆ ಯಾವುದಕ್ಕೆ ತೊಂದರೆ? ನಿನ್ನ ಸ್ಮರಣೆ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ. ನಿನ್ನ ಸ್ಮರಣೆ ಬರಲಿಕ್ಕೆ ತೊಂದರೆ ಇಲ್ಲದೆ ಇದ್ರೆ ಅದೆಲ್ಲ ಇರಲಿಕ್ಕೆ ನನಗಡ್ಡಿಲ್ಲ ಅಂತ ದೇವರ ಮುಂದೆ ನಿತ್ಯ ಪ್ರಾರ್ಥನೆ ಮಾಡಬೇಕು. ಯಾರಾದರೂ ನಾವು ನನಗೆ ಚೂರು ದುಃಖ ಬೇಡ ಸುಖವಾಗಿ ಇಟ್ಟಿರು ಅಂತ ಕೇಳಿದರೆ ಮೊದಲು ಅವರಿಗೆ ದುಃಖ ಕೊಡುತ್ತಾರೆ ದೇವರು ಎಂಬುದು ತಿಳಿದುಕೊಳ್ಳಿ. ಜನಕ ಮಹಾರಾಜ ಶ್ರೀನಿವಾಸ ಕಲ್ಯಾಣದಲ್ಲಿ ಅದೇ ಮಾಡಿದರಲ್ಲ, ಏನು ನನಗೆ ಚೂರು ದುಃಖ ಬರಬಾರದು ನೋಡ್ಲೂಬಾರದು ಅನ್ಕೊಂಡ್ರು, ಅದಕ್ಕೆ ಎಲ್ಲ ದುಃಖ ತಂದು ಕೊಟ್ಟರು ದೇವರು. ಅದಕ್ಕೆ ನಾವು ಕೂಡ ಎಚ್ಚರದಿಂದ ದೇವರ ಹತ್ರ ಯಾವ ದುಃಖ ಕೊಡಬೇಡ ಅಂದ್ರೆ ಮೊದಲು ನಮ್ಗೆ ಕೊಟ್ಟು ಕಳಿಸ್ತಾನೆ. ಯಾಕೆ ಅಸಾಧು ಸಮ್ಮತಂ ವಾಕ್ಯಂ, ಸಾಧುಗಳು ಸಮ್ಮತಿ ಇಲ್ಲದೇ ಇರುವಂತಹ ವಾಕ್ಯ. ಹಾಗಾದ್ರೆ ಎಂಥ ವಾಕ್ಯ ದೇವರಿಗೆ ಸಾಧುಗಳಿಗೆ ಸಮ್ಮತ ಅಂದ್ರೆ, ಬಂದಿದ್ದೆಲ್ಲ ಬರಲಿ ಗೋವಿಂದನ ಜಯ ಒಂದಿರಲಿ, ಸಾಕಲ್ವಾ? ಆ ರೀತಿಯಲ್ಲಿ ಯಾವುದೇ ರೋಗ ಬರಲಿ ಏನೇ ಬರಲಿ ಅನುಭವಿಪ ರೋಗಗಳೇ ಉಗ್ರ ತಪವು ದೀಕ್ಷಾ ಅಂತ ಅನುಸಂಧಾನ ಅದು ಮಾಡೋಣಂತೆ. ಮೊನ್ನೆ ಯಾರೊಬ್ಬರು ಫೋನ್ ಮಾಡಿದ್ರಪ್ಪ, ಬಹಳ ಆನಂದ ಆಯಿತು. ಜೆ ಪಿ ನಗರದಲ್ಲಿರ್ತಾರೆ, ಅವರು ಫೋನ್ ಮಾಡಿ ಹೇಳಿದ್ರು ಆಚಾರ್ಯ ಪ್ರವಚನಕ್ಕೆ ಬಂದಿಕ್ಕೆ ಆಗ್ತಾ ಇಲ್ಲ. ಏನಾಯ್ತಮ್ಮ ಅಂತ ಕೇಳಿದ್ರೆ, ಬರ್ತಾ ಇದ್ವು ಗಾಡಿ ಮೇಲಿಂದ ಹಾಗೆ ಯಾವುದೋ ಕುಣಿಯಲ್ಲಿ ಬಿದ್ದು ಇನ್ಯಾರೋ ಸೈಡ್ ಹೊಡೆದು ಆಕೆ ಬಿಸಾಡಿದಂತೆ ಬಿದ್ಬಿಟ್ಲು ಆಚೆಗೆ. ದೇವರ ದಯದಿಂದ ಆಕೆ ಯಾವ ವೆಹಿಕಲ್ ಬರ್ತಾ ಇಲ್ಲ, ಎಲ್ಲ ಮುಖ ತರ್ಚಿಕೊಂಡು ಹೋಗಿದೆ, ಕೈಕಾಲು ತರ್ಚಿಕೊಂಡು ಹೋಗಿದೆ, ಕಣ್ಣು ಹೋಗ್ಲಿಲ್ಲ, ಯಾವುದು ಹೋಗ್ಲಿಲ್ಲ, ಅಂತ ಪೆಟ್ಟಾಗಿದೆ, ಎಲ್ಲ ಮೂಗ್ ಪೆಟ್ಟಲ್ಲ ಆಗಿದೆ. ಆದ್ರೆ ಆಕೆ ಹೇಳಿದ್ದು ಆ ಪೆಟ್ಟಾಗಿದ್ದಲ್ಲ, ಆ ಪೆಟ್ಟಾಗಿ ರಕ್ತ ಸುರಿತಾ ಇದೆ, ಆ ಕ್ಷಣದಲ್ಲಿ ಇದು ದೀಕ್ಷಾ ಅಂತ ಅನುಸಂಧಾನ ಬರ್ತಾ ಇತ್ತು, ನನ್ ಸಂತೋಷ ಆಯಿತು ಅಂತ ಆಕೆ ಫೋನ್ ಮಾಡಿದ್ದು. ಆ ಕ್ಷಣದಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕು, ಹಾಸ್ಪಿಟಲ್ ನಮ್ಗೆ ಗೊತ್ತಿಲ್ಲ, ಹೊಸವ್ರು ನಾವು ತಮಿಳುನಾಡಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಆ ಸ್ಥಿತಿಯಲ್ಲೇ ನನಗೆ ಇದು ದೀಕ್ಷಾ ಇದು ದೀಕ್ಷಾ ಅಂತ ಅನುಸಂಧಾನ ಬರ್ತಾ ಇತ್ತು, ಅದಕ್ಕೆ ಸಂತೋಷ ಆಯಿತು. ಆ ರೀತಿಯಲ್ಲಿ ಅದನ್ನು ದೀಕ್ಷಾ ಎಂಬ ಅನುಸಂಧಾನ ನನಗೆ ಬಂತು ಅಂತ ಆಕೆ ಫೋನ್ ಮಾಡಿ ಹೇಳಿದ್ಲು. ಬಹಳ ಸಂತೋಷ ಆಗಿತ್ತು, ಎರಡಕ್ಕೆ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಅವರು ತಿಳ್ಕೊಂಡದ್ದಕ್ಕೆ ಸಂತೋಷ ಅಷ್ಟು ಮಾತ್ರ ಅಲ್ಲ, ಆ ತಿಳ್ಕೊಂಡದ್ದು ಸ್ವಾಮಿ ಆಯಾ ಕಾಲದಲ್ಲಿ ನೆನಪು ಕೊಟ್ಟನಲ್ಲ, ಆ ನೆನಪು ಬಂದದ್ದಕ್ಕೆ ಸ್ವಾಮಿ ಕರುಣೆ ಮಾಡುತ್ತಾ ಇದ್ದಾನೆ ಎಂಬ ಭಾಗ ಬಂತಲ್ಲ, ಅಲ್ಲಿ ಸಂತೋಷ ಬಹಳ ಆಗಿಬಿಡುತ್ತೆ. ಯಾಕಂದ್ರೆ ಇಷ್ಟು ಜೀವನ, ಅದೇ ಆ ಮಹಾ ವ್ಯಕ್ತಿ ಹೇಳಿದ್ದು, ಇಷ್ಟು ಕಾಲ ಏನು ಬಂದರೂ ಕೂಡ ದೇವರ ಸ್ಮರಣೆ ಚೂರು ಇದ್ದಿಲ್ಲ, ಈಗ ಷೋಡಶಿ ಚತುರ್ದಶಿ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ಅಂದುಕೊಳ್ಳದೇನೆ ಆ ಕಾಲದಲ್ಲಿ ಅರಣ್ಯಕಾಚಾರ ಅನುಗ್ರಹದಿಂದ ತಟಾಲ ತಟಾಲ ಅಂತ ನಮಗೆ ಹೊಡೆದು ಬರ್ತಾ ಇದೆ, ಆನಂದ ಆಗ್ತಾ ಇದೆ. ಈಗ ಸ್ವಲ್ಪ ವಾಸಿ, ಮತ್ತು ಸ್ವಲ್ಪ ನೋಡಿಕೊಂಡು ಮತ್ತು ಬರ್ತೇನೆ, ಮನೆಯಲ್ಲೇ ಕೇಳ್ತಾ ಇದ್ದೇನೆ ಆನ್ಲೈನ್ ಪ್ರವಚನ ಅಂತ ಹೇಳ್ತಾ ಇದ್ರು. ಒಟ್ಟಾರೆ ಇದು ದೊಡ್ಡ ಔಷಧದಂತ ಕೆಲಸ ಮಾಡ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಇದೆ. ಯಾರ್ಯಾರಿಗೆ ನಮಗೆ ಜೀವನದಲ್ಲಿ ನಿತ್ಯ ಅನುಸಂಧಾನ ಮಾಡಬೇಕು ಎಂಬುದೇ ಮರೆತು ಹೋಗ್ತಿದ್ವೋ? ತಪ್ಪಮ್ಮ, ಬಹಳ ತಪ್ಪು. ಮೊನ್ನೆ ಯಾರು ಹೇಳಿದ್ರು, ಏಕಾದಶಿ ನನ್ನ ಕನಸಲ್ಲಿ ನೀವು ಬಂದಿದ್ದೀರಿ ಅಂದ್ರು. ನಾನಂದೆ, ಆ ಹೊತ್ತಿಗೆ ಚಿಪ್ಪಗಿರಿಯಲ್ಲಿ ಎದ್ದು ಕೂತ್ಕೊಂಡಿದ್ದೆ ನಾನು, ನಾನ್ ಬಂದಿಲ್ಲಮ್ಮ, ದೇವರು ಬಂದದ್ದು, ನಾನಲ್ಲ. ಯಾಕಂದ್ರೆ ನಾನು ನಿಮ್ಮಂತೇನೆ, ಒಬ್ಬ ನಿಮ್ಮಲ್ಲಿ ಒಬ್ಬ, ಇನ್ನ ನನಗಿಂತ ನೀವೇ ವಾಸಿ. ಕೆಲವೊಮ್ಮೆ ನಾನು ಏನು ಮಾಡಲ್ಲ, ನೀವೇ ಎಲ್ಲ ಮಾಡ್ತಾ ಇರ್ತೀರಾ, ಯಾಕೆ ಓಡ್ತಾ ಇರ್ತೀವಿ ಹೇಳಲಿಕ್ಕೆ ಅಂತೇಳಿ. ಹೌದಾ? ಆದ ಕಾರಣ ನಾನು ನಿಮ್ಮಲ್ಲಿ ಒಬ್ಬ. ಚೂರು ಒಂದು ಹೆಜ್ಜೆ ಮುಂದೆ ಹಾಕಿರಬಹುದು, ಗೇಣು ಮುಂದಾದ್ರೆ ಮೊಳಗಿಂದ ಆಗುವುದು ಅಂತ ನಮ್ಮ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ನನ್ನ ನೆಪ ಮಾಡಿಕೊಂಡು ನನ್ನ ಬಾಯಿಯಿಂದ ದೇವರು ನುಡಿಸಿ ಅಷ್ಟುವರೆಗೆ ಮುಗಿತ ಅದಂತೂ ಒಪ್ತೀರಾ? ನಾನಂತ ಸ್ವತಂತ್ರ ಅಂತೇಳಿ ಅಸ್ವತಂತ್ರ ಅಂತ ನನ್ನೊಳಗೆ ದೇವರು ನುಡಿಸಿದ್ದು ಅಂತ ಒಪ್ತೀರಾ? ಆ ಮಾತಿನ ಮೂಲಕ ಜ್ಞಾನ ಮೂಲಕ ದೇವರು ಬಂದ್ರು ಅಂತ ಒಪ್ತೀರಾ? ನಿಮ್ಮ ತಲೆಯಲ್ಲಿ ತೋರಿಸಿದ ಅಂತ ಒಪ್ತೀರಾ? ಇಷ್ಟ ಆಯ್ತಾ? ಅವನೇ ಹಿಂದೆ ಮರೆಸ್ತಾ ಇದ್ದ ಅಂತ ಒಪ್ತೀರಾ? ಹೌದಾ? ನಾನಂತೂ ಏನು ಮಾಡಲ್ಲ ಅನ್ನೋದು ನಿಮ್ಗೆ ಗೊತ್ತಾಯ್ತಾ? ಅಸ್ವತಂತ್ರ, ನಿಮ್ಮಂತೆ ನಾನೊಬ್ಬ ಅಂತೇಳಿ. ಅಂತ ಕಾಲಕ್ಕೆ ನಿಮ್ಮ ನಿಮ್ಮ ಕಷ್ಟಗಳು ಬಂದಾಗ, ಸುಖ ಆದಾಗ ನೆನಪು ಕೊಟ್ಟದ್ದು ಅವನೇ ಅಂತ ಒಪ್ತೀರಾ? ಅಂತ ಕಾಲಕ್ಕೆ ಇಷ್ಟು ಮಾಡಿ ಮಾಡಿಸಿದ್ ಯಾರು? ದೊಡ್ಡ ಗುರುಗಳಂತರ್ಯಾಮಿ ಸ್ವಾಮಿ ಬರ್ತಾ ಇದ್ದಾನೆ. ಇದು ಸತ್ಯವಾದ ವಿಚಾರ. ಹೌದಾ? ಇದು ಬರಲಿಕ್ಕೆ ಕಾರಣ ಏನು ಅಂದ್ರೆ, ನಿಮ್ಮಲ್ಲಿ ನಿಂತು ಚಿಂತನೆ ಮಾಡಿಸಿ ಆ ಸ್ಮರಣೆ ಬರಲಿಕ್ಕೆ ಅಡ್ಡಿಯಾದ ಪಾಪ, ಇಷ್ಟು ಹೊತ್ತು ಪ್ರವಚನ ಇತ್ತಲ್ಲ, ಇಷ್ಟು ಕಾಲದಿಂದ ನೀವು ಕೇಳ್ತಾ ಇದ್ದೀರಾ, ನಿತ್ಯ ಚೂರು ಚೂರು ಚಿಂತನೆ ಮಾಡಿ ಪ್ರಯತ್ನ ಮಾಡಿ ಕೇಳಿದ್ದರಿಂದ ಮಾಡಲೇಬಾರದು ಅಂತ ಮನಸ್ಸಲ್ಲಿದ್ದದ್ದು ಹೋಯಿತು, ಚೂರು ಮಾಡಬೇಕು ಅಂತ ಶುರು ಆಯಿತು ಅಲ್ವಾ. ನಂತರ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಚೂರು ಶುರು ಆಡಿದ್ಮೇಲೆ ತಾನಾಗಿ ಸ್ಮರಣೆ ಬರಲಿಕ್ಕೆ ಶುರು ಆಯ್ತಲ್ಲ, ಅಂದ್ರೆ ತಾನಾಗಿ ಮೊದಲು ಬರ್ತಿದ್ದಿಲ್ಲ, ಈಗ ಬರ್ತಾ ಇದೆ ಅಂದ್ರೆ ಅದೇ ಕಡ್ಡಿಯಾದ ಪಾಪ ಕತ್ತರಿಸಿ ಹೋಗ್ತಾ ಇದೆ ಎಂಬುದು ನಿಮಗೆ ಅನುಭವಕ್ಕೆ ಬರ್ತಾ ಇದೆಯಾ? ಹಾಗಾದರೆ ಇದು ಇನ್ನ ಹಾಗೆ ಹಾಗೆ ಕಂಟಿನ್ಯೂ ಆದರೆ ಸತತ ನಿಮ್ಮ ಪ್ರಯತ್ನವಿಲ್ಲದೆ ನಿಮಗೇನೆ ಯಾವಾಗ್ಲೂ ಸ್ಮರಣೆ ಬರಲಿಕ್ಕೆ ಬೇಕಾದಂತ ಆ ಪಾಪಗಳೆಲ್ಲ ಕತ್ತರಿಸಿ ಹಾಕುವಂತ ರಾಜಮಾರ್ಗ ಇದು ಎಂಬುದು ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆಯಾ? ಅಂದ್ರೆ ಕೊನೆಗೆ ನಿಮ್ ಪರಿಸ್ಥಿತಿ ಹೀಗೇ ನೀವು ಮಾಡುತ್ತಾ ಹೋದರೆ, ಷೋಡಶಿ ನಿತ್ಯ ಚಿಂತನೆ, ಚತುರ್ದಶಿ ನಿತ್ಯ ಚಿಂತನೆ, ನಿತ್ಯ ಹರಿಕಥಾಮೃತಾರದಲ್ಲಿ ಹೇಳಿದ ಈ ಎಲ್ಲಾ ಪ್ರಕರಣಗಳಲ್ಲಿ ಏನೇನಿದೆ, ಯಥಾಶಕ್ತಿ ಯಥಾಮತಿ, ಎಷ್ಟೆಷ್ಟು ಕಾಲ ಅವನು ಕೊಡುತ್ತಾನ ಅವನು ಬಿಟ್ಬಿಡಿ, ಅವನಿಗೆ ಬಿಟ್ಬಿಡಿ, ಸ್ವಾಮಿ ನನ್ನ ಯೋಗ್ಯತೆ ನಿನಗ್ ಗೊತ್ತು, ಯಾವ ಯಾವ ಕಾಲಕ್ಕೆ ಏನೇನು ನೆನಪು ಕೊಡಬೇಕು ನಿನಗ್ ಗೊತ್ತು, ನೀನೇ ದಯವಿಟ್ಟು ಕೊಡಯ್ಯ, ತತ್ವಾಭಿಮಾನಿಗಳ ಒಡೆಯ ನೀನೇ ಗತಿ ಅಂತ ಅವನಿಗೆ ನಂಬಿ ನಾವು ಹೊರಟರೆ ಅವ ಕೊಡತಾ ಕೊಡತಾ ಕೊನೆಗೆ ಏನು ನಿನ್ ಪರಿಸ್ಥಿತಿ ಆಗುತ್ತೆ ಅಂದರೆ ಸರ್ಟಿಫಿಕೇಟ್ ಕೊಡುತ್ತಾರೆ. ಏನಂತ, ನಗುವರೋ ರೋಧಿಸುವರೋ ನಾಚ್ಯವಾಡುವರೋ ಅಂತ ಆ ಸ್ಥಿತಿಗೆ ನಮ್ಮನ್ನ ತಲುಪಿಸಿ ಭಗವಂತ ಉದ್ಧಾರ ಮಾಡುತ್ತಾನೆ. ಇದು ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಿದ್ದಕ್ಕೆ ಬಂದಿರುವಂತ ಫಲ. ಇದೇ ಸಬ್ಜೆಕ್ಟು ನಿಮ್ಮ ಕೈಯಲ್ಲೇ ಇತ್ತು ಇಷ್ಟು ಕಾಲ, ಇದರಲ್ಲಿ ಯಾವುದರಲ್ಲಿ ಪರಿಣಾಮ ಆಗಿತ್ತು? ಬರೀ ಪಾರಾಯಣ ಮಾಡಿದ ಮೂಲಕ ಅದಕ್ಕಿಂತ ಒಂದು ಗಂಟು ಪುಣ್ಯ, ಅದರಲ್ಲೇ ತಾತ್ಪರ್ಯ ಇತ್ತು. ಹಾಗಲ್ಲದೆ ಈಗ ನಿತ್ಯ ಜೀವನದಲ್ಲಿ ಅಪ್ಲೈ ಮಾಡುವುದು ಎಂಬುದು ಅರಣ್ಯಕಾಚಾರ್ಯರು ಹೇಳಿಕೊಟ್ಟದ್ದಕ್ಕೆ, ಜಗನ್ನಾಥದಾಸರು ಹೇಳಿದ್ದನ್ನ ನಾವು ಅನುಷ್ಠಾನಕ್ಕಿಟ್ಟದ್ದಕ್ಕೆ ಇಷ್ಟು ಫಲ ಬರ್ತಾ ಇದೆ. ಹೌದಾ? ಸರಿ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪರಿಯಲರಿ ತುಂಬ ನರ ನಿತ್ಯ ಉಪವಾಸಿ, ನಿತ್ಯ ಉಪವಾಸ ಮಾಡಿದ ಫಲ ಬರುತ್ತಂತೆ. ನಿರಾಮಯನು ಅಹಂಕಾರ ಮಮಕಾರ ಮೊದಲಾದ ನಾನಾ ರೋಗಗಳೇನಿವೆ ಅವೆಲ್ಲ ನಾಶ ಆಗಿಬಿಡುತ್ತೆ. ನಿಷ್ಪಾಪಿ, ಅದಕ್ಕೆ ನಿಷ್ಪಾಪಿ, ಪಾಪಗಳು ಹೋದದ್ದಕ್ಕೆ ಎಲ್ಲಾ ಒಳಗಿನ ರೋಗಗಳೆಲ್ಲ ಹೋಯಿತು. ನಿತ್ಯ ಮಹಾ ಸುಯಜ್ಞಗಳಾಚರಿಸಿದವನು, ಯಜ್ಞವಾಚರಿಸಿದವನು ಅಲ್ಲ, ಯಜ್ಞಗಳು ಆಚರಿಸಿದವನು, ಒಂದಲ್ಲ ಎರಡಲ್ಲ ಅನೇಕ ಯಜ್ಞಗಳು ಮಾಡಿದ ಫಲ ಬರುತ್ತೆ ಈ ಚಿಂತನೆ ಮಾಡುತ್ತಾ ಹೋದರೆ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾರೆ, ಪೋಪದು ಇಪ್ಪುದು ಬಪ್ಪುದು ಬರೋದು, ಅದು ಪುಣ್ಯ ಆಗಲಿ ಪಾಪ ಆಗಲಿ, ದೇವರ ಚಿಂತನೆ ಆಗಲಿ ಇನ್ಯಾವುದು ಚಿಂತನೆ ಆಗಲಿ, ದೇವರ ಚಿಂತನೆ ಬಂತು ಖುಷಿಯೋ ಖುಷಿ, ಬೇರೆ ಯಾವುದೋ ಚಿಂತನೆ ಬಂತು ದುಃಖ ಬೇಡ ಅಂದ್ರು, ಅಲ್ಲಲ್ಲಿ ದೇವರ ಸ್ಮರಣೆ ಮಾಡಿಬಿಡಿ. ಎಲ್ಲೆಲ್ಲಿ ಮನಸ್ಸು ಹಾರಿ ಹೋಗ್ತಾ ಇದೆ ಅಲ್ಲಲ್ಲಿ ದೇವರ ಸ್ಮರಣೆ, ಹಾರಿ ಹೋದ ಮನಸ್ಸಿನ ಆಲೋಚನೆಗಳಲ್ಲಿ ದೇವರ ಸ್ಮರಣೆ, ಪದಾರ್ಥಗಳಲ್ಲೂ ದೇವರ ಸ್ಮರಣೆ, ಆ ಹಾರಿ ಹೋದದ್ದೇ ದೇವರ ಪೂಜಾ ಅಂತ ಚಿಂತನೆ ಮಾಡ್ತಾ ಬಂದರೆ ಪೋಪುದು ಇಪ್ಪುದು ಬಪ್ಪುದೆಲ್ಲ ರಮಾಪದಿಗೆ ಅಧಿಷ್ಠಾನವೆನ್ನು. ಇದೇ ನೋಡಿ ಇಡೀ ಷೋಡಶಿಯ ಒಂದು ಮಾತಿನಲ್ಲಿ ಷೋಡಶಿಯನ್ನು ಹೇಳಿಕೊಡುತ್ತಾ ಇದ್ದಾರೆ. ಅಂದರೆ ನಿಮ್ಮ ಇಂದ್ರಿಯಗಳಲ್ಲಿ ದೇವರ ಚಿಂತನೆ ಮಾಡಿ, ನಿಮ್ಮ ಇಂದ್ರಿಯಗಳಿಂದ ಹೊರಬರುವ ಸಕಲ ಕರ್ಮಗಳಲ್ಲಿ ಶಬ್ದಗಳಲ್ಲಿ ದೇವರಿದ್ದಾರೆ ಅಂತ ನೆನೆಯಿರಿ, ನಾನಾ ಪದಾರ್ಥಗಳಲ್ಲಿ ದೇವರನ್ನ ನೆನೆಯಿರಿ, ಅಲ್ಲಿ ದೇವರಿಗೆ ಅದು ಅಧಿಷ್ಠಾನ, ದೇವರ ಬರಲಿಕ್ಕೆ ಒಂದು ಜಾಗ ಆಯಿತು ಅಂತ ನೋಡಿದರೆ ಅದೇ ಅಧ್ಯಾತ್ಮರಸನಂದನೆಯಲ್ಲಿ ಷೋಡಶಿಕಾರ ಹೇಳಿದ್ದು, ನನ್ನ ಮಾತುಗಳು ಅದು ನಾನಾ ರೀತಿಯಾದ ಲೌಕಿಕದ ಮಾತಾಗಿದ್ದರೂ ಕೂಡ ಆ ಮಾತುಗಳಲ್ಲಿ ನಿನ್ನ ರೂಪಗಳು ಹೊರಬರ್ತಾ ಇವೆ ಎಂಬ ಎಚ್ಚರ ನನಗೆ ಮೂಡಿದ್ದಕ್ಕೆ ಆ ಮಾತುಗಳೆಲ್ಲ ಪವಿತ್ರ ಆಯಿತು ಹರಿಯೇ. ಯಾಕೆ, ನೀನು ಹೇಗೆ ದೇವಕಿ ದೇವಿಯ ಗರ್ಭದಿಂದ ಸುಮ್ಮನೆ ಹೊರಬಂದೀಯ ಅಷ್ಟೇ, ಹೊರ ಬರಲಿಕ್ಕೊಂದು ಪಾತ್ರೆಯಂತೆ ಆಗ್ಲಾಕಿ, ಅದಕ್ಕೆ ಆಕೆಯನ್ನು ಉದ್ಧಾರ ಮಾಡಿದೆಯಲ್ಲ ಅಂತ, ನಿನ್ನ ರೂಪಗಳು ಹೊರಬರಲಿಕ್ಕೆ ಪಾತ್ರೆಗಳಂತಾಯಿತಯ್ಯ, ನನ್ನ ಆಲೋಚನೆಗಳು ನನ್ನ ಕರ್ಮಗಳು ನನ್ನ ಇಂದ್ರಿಯಗಳು ಎಲ್ಲಾ ಕಡೆಯಿಂದ ನಿನ್ನ ರೂಪಗಳೇ ಬರ್ತಾ ಇವೆ. ಹಾಗಾದರೆ ದೇವಕಿ ದೇವಿಯನ್ನು ನೀನು ಉದ್ಧಾರ ಮಾಡಿದ್ದಾದರೆ ಬರೇ ಹೊರಬಂದ ಮಾತ್ರಕ್ಕೇನೆ, ನನ್ನ ಆಲೋಚನೆಗಳನ್ನ ನನ್ನ ಕರ್ಮಗಳನ್ನ ನನ್ನ ಇಂದ್ರಿಯಗಳನ್ನ ನನ್ನ ಸಕಲ ಪದಾರ್ಥಗಳನ್ನ ನಿನ್ನ ರೂಪಗಳು ಹೊರಬಂದಿವೆ ಎಂಬ ಒಂದು ಕಾರಣ ಚಿಂತನೆ ಬಂದದ್ದಕ್ಕೆ ಖಚಿತವಾಗಿ ನೀನು ಉದ್ಧಾರ ಮಾಡುತ್ತೀಯ. ಯಾರಿಗಾದರೆ ಈ ಚಿಂತನೆ ಬರಲಿಲ್ಲ ಅವರ ಇಂದ್ರಿಯಗಳಿಂದ ಅವರ ಕರ್ಮಗಳಿಂದ ಅವರ ಆಲೋಚನೆಗಳಿಂದ ಎಲ್ಲದರಿಂದ ನಿನ್ನ ರೂಪಗಳು ಬರ್ತಾ ಇದ್ರೂ ನೀನು ಉದ್ಧಾರ ಮಾಡಲ್ಲ. ಯಾಕೆ? ಅವರಿಗೆ ಈ ಚಿಂತನೆ ಕೊಡಲಿಲ್ಲ. ಆದ್ದರಿಂದ ನನಗೆ ನೀನು ಈ ಚಿಂತನೆ ಕೊಟ್ಟಿದ್ದೀಯ, ಆದ್ದರಿಂದ ಖಚಿತವಾಗಿ ನೀನು ನನ್ನ ಉದ್ಧಾರ ಮಾಡಿಯೇ ಮಾಡುತ್ತೀಯ. ಇದಕ್ಕೆ ಅರಣ್ಯಕಾಚಾರ್ಯರ ಮಾತೇ ಸಾಕ್ಷಿ ಅಂತ ನಾವು ನಿತ್ಯ ಚಿಂತನೆ ಮಾಡುತ್ತಾ ಬಂದರೆ ಉದ್ಧಾರ ಆಗಲ್ಲವಾ? ಅದನ್ನೇ ಒಂದು ಮಾತು ಹೇಳ್ತಾ ಇದ್ದಾರೆ. ಪೋಪ್ಪುದು, ಇಪ್ಪುದು, ಬಪ್ಪುದು, ಯಾವ್ದು ಹೇಳಿ? ಇಪ್ಪುದು ಅಂದರೆ ನಮ್ಮ ಇಂದ್ರಿಯಗಳು ಯಾವಾಗ್ಲೂ ಇವೆ, ಇಪ್ಪುದು. ಪೋಪುದು ಅಂದ್ರೆ ಅಲ್ಲಿಂದ ಹುಟ್ಟಿ ಬಂದ ನಾನಾ ಕರ್ಮಗಳು, ಹುಟ್ಟತ್ತೆ ಹೊರಡತ್ತೆ, ಹುಟ್ಟತ್ತೆ ಹೊರಡತ್ತೆ, ಅಲ್ಲಿ ಭಗವದ್ ರೂಪಗಳು. ಇಪ್ಪುದು ಅಂದ್ರೆ ಇಂದ್ರಿಯಗಳಲ್ಲಿರುವ ರೂಪ, ಪೋಪುದು ಅಂದ್ರೆ ಕರ್ಮಗಳಿಂದ ಹೊರಗೆ ಹೋಗುವ ರೂಪ, ಬಪ್ಪುದು ಅಂದ್ರೆ ಫಲ ರೂಪದ ಭಗವದ್ ರೂಪ. ಎಲ್ಲ ರಮಾಪತಿಗೆ ಅಧಿಷ್ಠಾನ ಬೆನ್ನು, ಎಲ್ಲರಲ್ಲಿ ಭಗವಂತನೇ ಇದ್ದಾನೆ ಎಂಬುದನ್ನ ಚೆನ್ನಾಗಿ ಚಿಂತನೆ ಮಾಡಿದರೆ ಕೃಪಾಪಯೋನಿಧಿ ಮಾತನಾಡಿಸುವನು ಜನನಿಯಂತೆ. ಭಗವಂತ ತಾಯಿಯಂತೆ ಹೇಗೆ ತನ್ನ ಮಾತು ಚೆನ್ನಾಗಿ ಕೇಳುವ ಮಕ್ಕಳು ತಾಯಿ ಹತ್ರ ಬಂದು ಅಮ್ಮ ಇದು ಕೊಡ್ತೀಯ ಅಂದ್ರೆ ತಗೊಳ್ಳು, ಯಾಕೆ ಕೇಳ್ತೀಯ? ಮಾತು ಕೇಳದಂಗಿದ್ರೆ ಬಂದು ಕೇಳಿದರೆ ನೋಡೋಣ ಮತ್ತು ಬಾ, ಇದೆಲ್ಲ ಹೇಳೋದು. ಅದೇ ನಮ್ ಮಾತು ಕೇಳೋರು ಬಂದರೆ ಕೇಳಿದ ಕೂಡಲೇ ಇನ್ನ ಅವನು ಕೇಳಲಿಕ್ಕೆ ಬಾಯಿ ಬಿಟ್ಟು ಕೇಳೋದು ಏನ್ ಬೇಕಪ್ಪ ಬಾ 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 ಅಂತ ಕರೆದುಕೊಂಡು ಕಳಿಸ್ತಾನೆ ಅಲ್ವಾ? ಅದೇ ತರ ಭಗವಂತ ಮಾಡ್ತಾನೆ ಜನನಿಯಂತೆ. ಈ ರೀತಿಯಲ್ಲಿ ಭಗವಂತನ ಪ್ರತಿಯೊಂದು ಕಡೆ ಚಿಂತನೆ, ಆದಷ್ಟು ಅವನು ಕೊಟ್ಟಾಗೆಲ್ಲ ಮಾಡೋಣ, ಮಾಡಿ ಉದ್ಧಾರ ಆಗೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.